ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶ್ರಮದಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸದನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಭರಕ್ಷಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾಗುರುಂ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟತಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಪ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿ ಶುದ್ಧಯ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಬದೋಬಿಂಬ ಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಸ್ಯ ಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೆ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋವಾರಿಮೃಗಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ವಂ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿದುರ ಮೈತ್ರೇಯರಿಂದ ಉಪದೇಶವನ್ನು ಪಡೆದ ಅಂತ ಕೇಳಿದ್ವಿ. ಆ ವಿದುರ ಮೈತ್ರೇಯರಿಂದ ಹೇಗೆ ಉಪದೇಶ ಪಡೆಯಲಿಕ್ಕಾಯಿತು ಅನ್ನೋ ಪ್ರಶ್ನೆ ಪರಿಷನ್ ಮಹಾರಾಜ ಹಾಕ್ತಾರೆ. ಯಾಕೆ ಕೇಳಬಾರದು? ಅದಕ್ಕೆ ಉತ್ತರ ಆ ಪ್ರಶ್ನೆಯಲ್ಲಿ ಆಂತರ್ಯ ಏನು ಅಂದರೆ, ಅನ್ನ ಹಾಕಿದ ರಾಜ ಧೃತರಾಷ್ಟ್ರ, ಆತನ ಮಗ ದುರ್ಯೋಧನ. ಅನ್ನ ಹಾಕಿದವರಿಗೆ ಯುದ್ಧ ಸಂದರ್ಭ ಬಂದಿದೆ, ಪ್ರಾಣಕ್ಕೆ ಅಪಾಯ ಬಂದಿದೆ. ಆದ್ದರಿಂದ ದ್ರೋಣ, ಭೀಷ್ಮ, ಕೃಪಾದಿಗಳೆಲ್ಲರೂ ಕೂಡ ಅವನ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನದ ಋಣದಿಂದಾಗಿ. ಮತ್ತೆ ಜಗತ್ತಿಗೆ ನೀತಿ ಹೇಳಿದಂಥ ವಿದುರ ನೀತಿ ಅಂತಲೇ ಪ್ರಸಿದ್ಧಿ. ವಿದುರರು ತನ್ನ ರಾಜನಿಗೆ ಆಪತ್ತು ಬಂದಾಗ ತಾವು ಬಿಟ್ಟು ತೀರ್ಥಕ್ಷೇತ್ರ ಯಾತ್ರೆಗೆ ಹೋದರು. ಅದು ಸರಿಯಾ ಅಂತ ಪ್ರಶ್ನೆ. ಅವಾಗ ಹೇಳ್ತಾ ಇದ್ದಾರೆ, ಇನ್ನೇನು ಯುದ್ಧ ಸಮೀಪಿಸಿದೆ ಅಂತಹ ಕಾಲಕ್ಕೆ ಧೃತರಾಷ್ಟ್ರರು. ಇಲ್ಲೊಂದು ವಿಷಯ ಹೇಳಬೇಕು, ಸಾಮಾನ್ಯವಾಗಿ ಧೃತರಾಷ್ಟ್ರ ಅಂದ ಕೂಡಲೇ ಚೂರು ನಗು ಮೂಡುತ್ತೆ ಸಾಮಾನ್ಯವಾಗಿ. ಅಯ್ಯೋ, ಮಗನಿಂದಾಗಿ ಮಗನಿಗಾಗಿ ಒದ್ದಾಡಿದ ವ್ಯಕ್ತಿ ಅಂತ. ಬಹಳ ತಪ್ಪು ಕಲ್ಪನೆ ಹೌದು, ಆದರೆ ಮಹಾಜ್ಞಾನಿ, ಸನತ್ಸುಜಾತರಿಂದ ಉಪದೇಶ ಪಡೆದಂಥವ, ಒಳ್ಳೆ ಸ್ವರೂಪ. ಅದಕ್ಕೆ ಭಗವಂತ ವಿಶ್ವರೂಪ ದರ್ಶನ ಕೊಟ್ಟ, ಸಭೆಯಲ್ಲೇ ವಿಶ್ವರೂಪ ದರ್ಶನ ಕೊಟ್ಟ. ಅವರವರ ಯೋಗ್ಯತೆಗೆ ತಕ್ಕಂತೆ ವಿಶ್ವರೂಪ ದರ್ಶನ ಆಗ್ತಾ ಇದೆ. ಆದರೆ ಅವರ ಪ್ರಾರಬ್ಧ ಕರ್ಮ ಎಷ್ಟಿತ್ತು ಅಂದರೆ, ಮಗನ ಮಾತನ್ನು ಕೇಳಲೇಬೇಕಾದ ಪ್ರಾರಬ್ಧ ಕೂತಿತ್ತು. ಅದರಿಂದ ಹಾಗಾದರು. ನಾವೆಲ್ಲ ಧೃತರಾಷ್ಟ್ರರೇ ಯಾಕೆ? ಎಲ್ಲ ಪ್ರವಚನ ಕೇಳ್ತೀವಿ, ಪ್ರವಚನ ಹೇಳ್ತೀವಿ, ಎಲ್ಲ ಇರುತ್ತೆ. ಆದರೆ ನಮ್ಮ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ತುತ್ತಾಗಿ ಏನೇನಿದೋ ಎಲ್ಲ ಮಾಡ್ತಾ ಹೋಗ್ತಾ ಇರುತ್ತೆ. ಮತ್ತು ನಮ್ಮ ಹಿಂದಿನ ಕರ್ಮಾನುಸಾರ ಆ ಕೆಲಸ ನಡೆದೋಗ್ತಾ ಇರುತ್ತೆ. ಯಾವುದದೋ ಅದು ಕೆಲಸ ನಡೆದೋಗ್ತಾ ಇರುತ್ತೆ. ಇನ್ನೊಂದು ಕಡೆ ಎಲ್ಲ ಜ್ಞಾನವೂ ಬರ್ತಾ ಇರುತ್ತೆ. ಮತ್ತು ನಾವಲ್ಲವೇ? ಆ ಧೃತರಾಷ್ಟ್ರರು ಕೊನೆಗೆ ವಿದುರರನ್ನು ಕರೀತಾರೆ. ವಿದುರನ್ನು ಕರೆದು, ನಾಳೆ ಯುದ್ಧ ಇದೆ, ನನ್ನವರು ಸತ್ತು ಹೋಗ್ತಾರೇನೋ ಅಂತ ನನಗೆ ಹೆದರಿಕೆ. ಆದ್ದರಿಂದ ನಿದ್ದೆ ಬರ್ತಾ ಇಲ್ಲ. ಎಷ್ಟು ದುರಂತ ಅಂದರೆ, ಮಗನ ಮಾತು ಕೇಳಿದರೆ ಮಗನೇ ಸತ್ತು ಹೋಗ್ತಾನೆ ಅಂತ ಗೊತ್ತಿದ್ರೂ, ಮಗನ ಮಾತು ಕೇಳಿ ಯುದ್ಧಕ್ಕೆ ಒಪ್ಪಿದರೆ ಮಗನೇ ಸತ್ತು ಹೋಗ್ತಾನೆ ಅಂತ ಗೊತ್ತಿದ್ರೂ ಮಗನ ಮಾತನ್ನು ತಳ್ಳಿ ಹಾಕಲಾರದ ಒಂದು ನಿಶ್ಶಕ್ತತ. ಮಗನ ಮಾತನ್ನು ತಳ್ಳಿ ಹಾಕಲಿಕ್ಕಾಗಲ್ಲ. ಅಂಥ ಸ್ಥಿತಿಯಲ್ಲಿ ನಿದ್ದೆ ಬರ್ತಾ ಇಲ್ಲ, ಚೂರು ಉಪದೇಶ ಕೊಡಯ್ಯ ಅಂದರೆ ನೀತಿಯನ್ನು ಉಪದೇಶ ಕೊಟ್ಟರು. ಅವಾಗ ಚೂರು ದೇವರ ಕುರಿತು ಉಪದೇಶ ಕೊಡಯ್ಯ ಅಂದಾಗ ಅವಾಗ ಹೇಳುತ್ತಾರೆ, ನಾನು ಅದಕ್ಕೆ ಯೋಗ್ಯನಲ್ಲ ಅಂತ ಸನತ್ ಸುಜಾತರಿಂದ ಉಪದೇಶ ಕೊಡಿಸ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಯುದ್ಧದ ಇದು ಬಿಟ್ಟಿಲ್ಲ. ಅವಾಗ ತಜಾಶು ಏನಂ ಕುಲ ಕೌಶಲಾಯ, ಒಬ್ಬ ದುರ್ಯೋಧನನಿಗಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶದ ತುದಿಗೆ ತರ್ತಾ ಇದೆಯ, ಎಲ್ಲರೂ ಬಡ್ಕೊಂಡು ಸಾಯ್ತಾರೆ, ಎಲ್ಲರೂ ಹಾಳಾಗಿ ಹೋಗ್ತಾರೆ, ಅದರಿಂದ ಬೇಗ ಇವರನ್ನು ಹೊರಗೆ ಕಳಿಸ್ಬಿಡು ರಾಜ್ಯದಿಂದ ಅಂತ ಹೇಳುವಾಗ ಹಿಂದೆ ದುರ್ಯೋಧನ ಇದ್ದ, ಹೇಳಿದ, ನಮ್ಮಪ್ಪನಿಗೇನೆ ನನ್ನನ್ನು ಹೊರಗೆ ಹಾಕು ಅಂತ ಹೇಳ್ತಾ ಇದ್ದಾನೆ. ನಿರವಶ್ಯತಾ ಮಾಶು ಪುರಾಧಾನ, ಇವ ನನಗೆ ದ್ರೋಹ ಬಗ್ಗಿತಾ ಇದ್ದಾನೆ, ಇವನನ್ನ ಪುರದಿಂದ ಹೊರಗೆ ಹಾಕಿ ಅಂದರು. ಅವಾಗ ಅಪಮಾನ ಆಯಿತು, ತನ್ನ ಅಣ್ಣನ ಎದುರಿಗೇನೆ ಅಣ್ಣನ ಮಗ ಭೀಕರವಾಗಿ ಅಪಮಾನ ಮಾಡುತ್ತಾ ಇದ್ರೆ ಅವರಿಗೆ ದುಃಖ ಆಗಲಿಲ್ಲ, ನಗು ಬಂತಂತೆ. ಯಾಕೆ ಸ್ಮಯನ್ ಅಂದರು, ಯಾಕೆ ಅಂದರೆ ಭಗವಂತ ಎಷ್ಟು ಕರುಣಾವಂತ, ಇವನ ಮೂಲಕ ಹೊರಗೆ ಹೋಗು ಹೊರಗೆ ಹೋಗು ಅಂತ ಹೇಳಿಸಿ ಆ ಸಂದರ್ಭದಲ್ಲಿ ಪಾಂಡವರ ಮೇಲೆ ನಿಷ್ಪಾಪಿಗಳಾದ ಪಾಂಡವರ ಮೇಲೆ ಬಾಣಪ್ರಯೋಗ ಮಾಡದಂತೆ ಯುದ್ಧಕ್ಕೆ ನಿಲ್ಲದಂತೆ ದೇವರು ಮಾಡಿದ್ದಾನೆ. ಇಲ್ಲದಿದ್ದರೆ ಈ ಪಾಪಿ ಹಿಂದೆ ನಿಂತುಕೊಂಡು ಅವರ ಮೇಲೆ ಬಾಣಪ್ರಯೋಗ ಮಾಡಿ ಎಷ್ಟು ಪಾಪ ಕಟ್ಕೋಬೇಕಾಗಿತ್ತು. ಆದ್ದರಿಂದ ದೇವರು ಎಷ್ಟು ಕರುಣೆ ಮಾಡಿದ ಅಂತ ನಗತ ಧನಸ್ಸನ್ನು ದ್ವಾರದಲ್ಲಿ ಇಟ್ಟು ಹೊರಟು ಹೋಗ್ತಾ ಇದ್ದಾರೆ. ನಾನಾ ರೀತಿಯಾದ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡುತ್ತಾ ಇದ್ದಾರೆ. ಆ ಮಾಡುವಾಗ ಅವರಿಗೆ ಯಮುನಾ ತಟದಲ್ಲಿ ಉದ್ಧವ ಸಿಗ್ತಾ ಇದ್ದಾನೆ, ಉದ್ಧವ ಸಿಗ್ತಾ ಇದ್ದಾನೆ. ಅಲ್ಲಿ ಹೇಳ್ತಾರೆ, ವ್ರತಾನಿ ಚೇರೆ ಹರಿತೋಷಣಾನಿ, ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂಥ ವ್ರತಗಳನ್ನು ಮಾಡುತ್ತಾ ಇದ್ದರಂತೆ. ಅವಧೂತ ವೇಷ, ಅವಧೂತ ವೇಷದಲ್ಲಿ ತಿರುಗಾಡುತ್ತಾ ಇದ್ದಾರೆ, ಉದ್ಧವನನ್ನು ನೋಡುತ್ತಾ ಇದ್ದಾರೆ, ಉದ್ಧವನನ್ನು ಕೇಳುತ್ತಾ ಇದ್ದಾರೆ, ನಮ್ಮ ಯಾದವರು ಹೇಗಿದ್ದಾರೆ, ಕೃಷ್ಣ ಹೇಗಿದ್ದಾನೆ ಅಂದರೆ ಅದಕ್ಕಂದರು ಕೃಷ್ಣ ಪರಂಧಾಮಕ್ಕೆ ಹೋಗಲಿಕ್ಕೆ ಸಿದ್ಧನಾಗಿ ನನ್ನನ್ನು ಕಲಾಪ ಗ್ರಾಮ ಬದರಿ ಹತ್ತಿರ ಇರತಕ್ಕಂಥ ಕಲಾಪ ಗ್ರಾಮಕ್ಕೆ ಹೋಗಯ್ಯ, ನನ್ನವರು ತುಂಬ ಜನ ಇದ್ದಾರೆ, ಅವರಿಗೆ ಉಪದೇಶ ಕೊಡು ಅಂತ ಕಳಿಸಿದ್ದಾನೆ, ನಾನಲ್ಲಿಗೆ ಹೋಗ್ತಾ ಇದ್ದೇನೆ. ನನಗೆ ಭಾಗವತವನ್ನು ಉಪದೇಶ ಕೊಟ್ಟ, ತತ್ವಜ್ಞಾನದ ಉಪದೇಶ ಕೊಟ್ಟ. ಅವಾಗ ವಿದುರ ಕೇಳುತ್ತಾನೆ, ನನಗೇನು ಕೊಳ್ಳಿಲ್ವ? ಅವಾಗೆ ಉದ್ಧವ ಹೇಳ್ತಾನೆ, ನನಗೆ ಉಪದೇಶ ಕೊಡುವಾಗ ಮೈತ್ರೇಯರಲ್ಲಿ ಬಂದಿದ್ರು, ಮೈತ್ರೇಯರಿಗೆ ತತ್ವಜ್ಞಾನವನ್ನು ನನ್ನ ಜೊತೆಗೇನೆ ಉಪದೇಶ ಕೊಡತಾ. ಕೃಷ್ಣ ಹೇಳಿದ, ಹೇ ಮೈತ್ರೇಯರೇ, ಮುಂದೆ ವಿದುರ ಬರ್ತಾನೆ, ವಿದುರನಿಗೆ ಈ ತತ್ವಜ್ಞಾನ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಮೈತ್ರೇಯರೆಲ್ಲಿದ್ದಾರೆ ಇವಾಗ ಅಂದರೆ ಹರಿದ್ವಾರದಲ್ಲಿದ್ದಾರೆ. ಹರಿದ್ವಾರದಲ್ಲಿರತಕ್ಕಂಥ ಮೈತ್ರೇಯರತ್ರೆ ನೀನು ಹೋದರೆ ನಿನಗೆ ತತ್ವಜ್ಞಾನ ಕೊಡುತ್ತಾರೆ ಅಂದರು. ಸರಿ, ಮೈತ್ರೇಯರತ್ರಿಗೆ ವಿದುರ ಬರ್ತಾ ಇದ್ದಾರೆ. ವಿದುರ ಬಂದು ನಮಸ್ಕಾರ ಮಾಡುತ್ತಾನೆ, ನಮಸ್ಕಾರ ಮಾಡಿ ನನಗೆ ತತ್ವಜ್ಞಾನವನ್ನು ಉಪದೇಶ ಕೊಡಿ. ಪ್ರಶ್ನೆ ಮಾಡುತ್ತಾನೆ, ಸುಖಾಯ ಕರ್ಮಾಣಿ ಕರೋತಿ ಲೋಕಃ, ಈ ಜಗತ್ತೆಲ್ಲ ಕೂಡ ಏನು ಮಾಡುತ್ತೆ, ಸುಖ ಬರಲಿಕ್ಕೆ ಎಲ್ಲ ಕರ್ಮಗಳನ್ನು ಮಾಡುತ್ತೆ. ನವಿಂದತೆ ಸುಖ, ಸುಖವನ್ನು ಪಡೆಯಲ್ಲ, ಅಷ್ಟೇ ಅಲ್ಲ ಶಾಂತಿಯನ್ನು ಪಡೆಯಲ್ಲ, ಮತ್ತೇನು ಅಂದರೆ ದುಃಖವೇ ಪಡೀತಾ ಬರ್ತಾರೆ. ದುಃಖ ಬೇಡಲ್ಲ, ಬೇಡದೇನೆ ದುಃಖ ಬರ್ತಾ ಇದೆ, ಬೇಡಿದರೂ ಸುಖ ಬರ್ತಾ ಇಲ್ಲ. ಹಾಗೆ ಇದಕ್ಕೆ ಕಾರಣ ಏನು, ಒಂದೇ ದೇಹದಲ್ಲಿ ದೇವರು ಜೀವ ಇಬ್ಬರು ಇದ್ದಾರೆ, ದೇವರಿಗೆ ಯಾವ ಅಂಟಿಲ್ಲ, ಜೀವನಿಗೆ ಮಾತ್ರ ಅಂಟು. ಯಾಕೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಆದ ಮೇಲೆ ಈ ಸೃಷ್ಟಿಯ ಆದ ಕ್ರಮ ಹೇಗೆ ಅವೆಲ್ಲವನ್ನು ಕೇಳಿದಾಗ, ಅಯ್ಯ ಜೀವ ದೇವ ಇಬ್ಬರು ಒಂದೇ ದೇಹದಲ್ಲಿ ಇದ್ದರೂ ಕೂಡ ದೇವ ಸ್ವತಂತ್ರನಾದ್ದರಿಂದ ದೇವರಿಗೆ ಅಂಟಿಲ್ಲ, ಜೀವ ಅಸ್ವತಂತ್ರನಾದ್ದರಿಂದ ಅವನಿಗೆ ಅಂಟಿದೆಯಲ್ಲ, ಎಲ್ಲ ಅಂಟಿದೆ. ಅಷ್ಟೇ ಅಲ್ಲ, ಮುಂದೆ ಹೇಳುತ್ತಾ ಇದ್ದಾರೆ, ಅಸ್ವತಂತ್ರರಾದ್ದರಿಂದಲೇ ಜೀವರಾಶಿಗೆ ಹಿಂದಿನ ಕರ್ಮಗಳಿಂದ ಬದ್ಧರಾದ್ದರಿಂದಲೇ ಅವರಿಗೆ ಸುಖಕ್ಕಾಗಿ ನಾನಾ ಕರ್ಮಗಳು ಮಾಡಿದರೂ ಸುಖ ಸಿಗ್ತಾ ಇಲ್ಲ, ಪಾಪ ಇರೋದರಿಂದಲೇ ಅವರಿಗೆ ಬೇಡ ಅಂದರೂ ದುಃಖ ಬರುತ್ತಾ ಇದೆ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಮುಂದೆ ಹೇಳುತ್ತಾರೆ, ಸೃಷ್ಟಿ ಹೇಗಾಯಿತು ಅಂದಾಗ, ಪ್ರಳಯ ಕಾಲದಲ್ಲಿ ಭಗವಂತ ಒಬ್ಬನೇ ಇದ್ದ, ಒಬ್ಬನೇ ಭಗವಂತ ನಾರಾಯಣ ಇದ್ದ, ಆತನ ಹೊಟ್ಟೆಯಲ್ಲಿ ಎಲ್ಲ ಜೀವರಾಶಿಗಳಿದ್ರು. ಎಲ್ಲ ಜೀವರಾಶಿಗಳನ್ನು ಸ್ವಾಮಿ ಸೃಷ್ಟಿಗೆ ತರಬೇಕು ಅಂತ ಇಚ್ಛಾಪಟ್ಟು ತನ್ನ ನಾಭಿಯಿಂದ ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಬ್ರಹ್ಮಾಂಡದೊಳಗೆ ನೀರಿನಲ್ಲಿ ಮಲಗಿದ್ದ, ಶೇಷಶಾಹಿಯಾಗಿ ಮಲಗಿ ತನ್ನ ನಾಭಿಯಿಂದ ಕಮಲವನ್ನು ಸೃಷ್ಟಿ ಮಾಡಿ ಕಮಲದ ಮೂಲಕ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರು ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದರು, ಆದ ಮೇಲೆ ಸನಕ ಸನಂದನಾದಿಗಳನ್ನು ಸೃಷ್ಟಿ ಮಾಡಿದರು. ಪ್ರಜಾಪತಿಗಳಿಗೆ ಹೇಳಿದರು, ತುಂಬ ಜನ ಸೃಷ್ಟಿಗೆ ಬರಲಿಕ್ಕಿದ್ದಾರೆ, ಅವರೆಲ್ಲರ ಸೃಷ್ಟಿ ಆಗಬೇಕು, ನೀವೆಲ್ಲರೂ ಸೃಷ್ಟಿ ಮಾಡಿ, ಮನಸ್ಸು ತಪಸ್ಸು ಮಾಡಿ ಮನಸ್ಸಿನಿಂದ ಸೃಷ್ಟಿ ಮಾಡಿ, ಹಾಗೆ ಮಾಡ್ತಾ ಇದ್ದಾರೆ. ನಂತರ ಸನಕ ಸನಂದನಾದಿಗಳ ಸೃಷ್ಟಿಯಾಯಿತು. ಸನಕ ಸನಂದನಾದಿಗಳ ಸೃಷ್ಟಿಯಾದಾಗ ಅವರಿಗೂ ಅಂದರು, ನೀವು ಸೃಷ್ಟಿ ಮಾಡಿ ಅಂದರು. ಇಲ್ಲ ಸ್ವಾಮಿ, ನಾವು ಹುಟ್ಟಿನಿಂದಲೇ ಸನ್ಯಾಸಿಗಳು, ನಾವು ಮದುವೆ ಆಗಲ್ಲ, ಸಂತಾನದ ತಂಟೆಗೆ ಹೋಗಲ್ಲ ಅಂದರು. ಅದಕ್ಕೆ ಸಿಟ್ಟು ಬಂತಂತ ಬ್ರಹ್ಮದೇವರಿಗೆ, ಹುಬ್ಬು ಗಂಟು ಹಾಕಿದರು ಅಂದರು. ಅದಕ್ಕಂದರು ಬ್ರಹ್ಮದೇವರಿಗೆ ಸಿಟ್ಟು ಬರುತ್ತಾ, ಸಿಟ್ಟನ್ನು ಗೆದ್ದವರು ಶುದ್ಧ ಸತ್ವಾತ್ಮಕರವರು, ಸಿಟ್ಟು ಬಂದಂತೆ ಗಂಟು ಹಾಕಿದರು. ಯಾಕೆ ಅಂದರೆ ಸಿಟ್ಟಿಗೆ ಅಭಿಮಾನಿಯಾದ ರುದ್ರದೇವರು ಬರಬೇಕಾಗಿತ್ತು, ಸಿಟ್ಟಿಗೆ ಅಭಿಮಾನಿಯಾದ ರುದ್ರದೇವರು ಬರಬೇಕಾಗಿತ್ತು. ರುದ್ರದೇವರು ಬಂದರು, ಹುಬ್ಬು ಗಂಟಾಗಿದ ಹುಬ್ಬಿನಿಂದ ಹೊರಗೆ ಬಂದರು. ರುದ್ರದೇವರು ಹುಟ್ಟಿದ ಕೂಡಲೇ ಅಳ್ಳಿಕ್ ಶುರು ಮಾಡಿದರು. ಯಾಕಂತರು ಅಂದರೆ, ನನಗೆ ಒಳ್ಳೆ ಹೆಸರು ಬೇಕು, ಒಳ್ಳೆ ಹೆಂಡತಿ ಬೇಕು, ಒಳ್ಳೆ ಸ್ಥಾನ ಬೇಕು ಅಂತ ಹತ್ತರಂತೆ. ಅದಕ್ಕೆ ನಾವು ಹೇಳೋ ಕಾಲಕ್ಕೆ ಹೇಳೋ ಭರದಲ್ಲಿ ರುಜಂ ದ್ರಾವಯತೆ ಇತಿ ರುದ್ರ ಅಂತ ದೇವರಿ ಹೆಸರು, ರೋದನಾಥ ರುದ್ರ ಅತ್ತ ಆದ್ದರಿಂದ ರುದ್ರ ಅಂತ ರುದ್ರದೇವರನ್ನ ಕಡಿಮೆ ಮಾಡಿ ಮಾತಾಡೋದಿದೆ. ದೇವರು ದೊಡ್ಡವರೇ ಇಲ್ಲ ಅಂದಿಲ್ಲ, ರುದ್ರದೇವರನ್ನ ಹಾಸ್ಯ ಮಾಡಿದರೆ ಹೊರತು ದೇವರು ದೊಡ್ಡಷ್ಟಿಗೆ ಬರಲ್ಲ ಅಂತ ತಪ್ಪು ತಿಳಿಯಬಾರದು. ದೇವರು ದೊಡ್ಡವರೇ, ರುದ್ರದೇವರವರ ಸೇವಕರೇ ಹೌದು, ಆದರೆ ರುದ್ರದೇವರ ದೊಡ್ಡಷ್ಟಿಗೆ ಧಕ್ಕೆ ತರಬಾರದು. ಅದಕ್ಕಂದ್ರು ರುದ್ರದೇವರಾದರೂ ಯಾಕೆ ಹತ್ರು? ಅದಕ್ಕಂದ್ರು ಚಿಕ್ಕ ಹುಡುಗ ಹುಟ್ಟಿದ ಕೂಡಲೇ ಅಳಲ್ಲೇನು ಅಂದರೆ ಅಲ್ಲ, ದೇವತೆಗಳ ಸೃಷ್ಟಿ ಹೇಗೆ ಅಂದರೆ ಹುಟ್ಟಿದ ಮೇಲೆ ಚಿಕ್ಕ ಹುಡುಗ ಆಗಿ ಬೆಳೆದು ಯಾವುದಿಲ್ಲ, ಹುಟ್ಟೋದೇ ದೊಡ್ಡವರಾಗಿ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರೆಂಥವರು ಅಂದರೆ ಹೇಳ್ತಾರೆ, ಈ ದೇವತೆಗಳಿಗೆ ಒಂದು ಹೆಸರು ಜಾತಾಪರೋಕ್ಷಿಗಳು ಅಂತ ಹೆಸರು. ಅಂದರೆ ಜಾತೌ ಏವ ಅಪರೋಕ್ಷ ಯಶಾಂತೆ ಜಾತಾಪರೋಕ್ಷಣ, ಅಂದರೆ ಹುಟ್ಟಿನಲ್ಲೇ ಅವರಿಗೆ ದೇವರ ಅಪರೋಕ್ಷ ಇರುತ್ತೆ. ನಾವು ಎಷ್ಟೋ ಪ್ರಯತ್ನ ಮಾಡಿದರೆ ಹೊರತು ಅಪರೋಕ್ಷ ಆಗಲ್ಲ ದೇವರದ್ದು, ಅಂಥದ್ದು ಹುಟ್ಟಿದುಕೊಳ್ಳಿ ದೇವರನ್ನ ಹೊರಗೆ ಕಾಣುತ್ತಾ, ಒಳಗೆ ಕಾಣಲ್ಲ ಹೊರಗೆ ಕಾಣುತ್ತಾ ಇರ್ತಾರೆ. ದೇವರನ್ನು ಕಂಡವರು ಹೇಗಿರ್ತಾರೆ ಅಂದರೆ ಏನೂ ಬೇಡ ಅಂತಿರ್ತಾರೆ, ದೇವರ ಚಿಂತನೆಯಲ್ಲಿ ಇರ್ತಾರೆ. ಅಂಥ ರುದ್ರದೇವರು ಹುಟ್ಟಿದುಕೊಳ್ಳಿ ಯಾಕೆ ಹತ್ರು ಅಂದರೆ ಹೆಸರಿಗಾಗಿ ಹತ್ರು. ನಮ್ಮವರು ಅಳ್ತಾ ಇರ್ತಾರೆ, ಇವನಂಗೆ ರಾಮ ಕೃಷ್ಣ ಅಂತ ಇಟ್ಟಿದ್ದಾರೆ, ಅದನ್ನು ರಾಮ್ ಅಂತ ಕಟ್ ಮಾಡ್ಕೋಬೇಕು ಅಂತ ಏನೋ ಒದ್ದಾಡ್ತಿರ್ತಾರೆ. ಹೌದಾ? ಆ ಥರ ರುದ್ರದೇವರು ಏನಾದರೂ ಒದ್ದಾಡ್ತಿದ್ದಾರ ಅಂದರೆ ಅದಕ್ಕಂದರೂ ಹಾಗಲ್ಲ. ಜೀವಿ ಹುಟ್ಟಿದ ಕೂಡಲೇ ಭಗವಂತ ಅವನ ಜೊತೆಗೇ ಬಂದಿರ್ತಾನೆ. ನಾಮಕರಣ ಅಂದರೆ ಅಂಕಿತ ಅಂತ ಕೊಡ್ತಾರಲ್ಲವ, ನನ್ನ ಒಳಗಿರತಕ್ಕ ಭಗವಂತನ ಹೆಸರೇನು, ಯಾವ ಮಂತ್ರದಿಂದ ನಾನು ಭಗವಂತನನ್ನು ಉಪಾಸನೆ ಮಾಡಲಿ ಅಂತ ಅವರು ಕೇಳಿದ್ದು. ಇನ್ನು ಹೆಂಡತಿ ಬೇಕು ಅಂದರು. ಅದನ್ನು ಹಿಡಿದವಾಗ ನೋಡಿದಾಗ ಇವರಿಗೆ ಹೆಂಡತಿ ಮೇಲೆ ತುಂಬ ವ್ಯಾಮೋಹ ಅಂತ ಕಾಣುತ್ತೆ. ಇವ್ರಿಗೆ ಹೇಳ್ತಾರೆ, ಆ ಹೆಂಡತಿಯನ್ನು ಕೇಳಿದರೆ ಇಡೀ ಜಗತ್ತೆಲ್ಲ ಪಾರ್ವತೀ ದೇವಿಯ ಸೌಂದರ್ಯಕ್ಕೆ ಹಾಗೇ ಬೆರಗಾಗಿ ನೋಡುತ್ತಾರಂತೆ, ಪ್ರಾಣಿಗಳು ಕೂಡ. ಆದರೆ ಆಕೆ ಅಂದುಕೊಂಡ್ಲು, ನನ್ನ ಸೌಂದರ್ಯಕ್ಕೆ ಯಾರ ಮನಸ್ಸು ಕರಗೋದಿಲ್ಲವೋ ಅಂಥವರು ನನ್ನ ಗಂಡನಾಗಿ ಬರಬೇಕು ಅಂದಾಗ ರುದ್ರದೇವರು ಬಂದರು. ಪಾರ್ವತೀದೇವಿಯ ಸೌಂದರ್ಯಕ್ಕೆ ಚೂರೂ ಮೋಹಗೊಳ್ಳದೇ ಇರುವ ಪರಮ ವಿರಕ್ತರವರು. ಮತ್ತೆ ಹೆಂಡತಿ ಆಗಬೇಕು ಅಂತ ಕೇಳಿದ್ರು. ಅದಕ್ಕೆ ಹೇಳಿದರು, ಹೆಂಡತಿ ಅಂದರೆ ಈ ಹೆಂಡತಿ ಅಲ್ಲ, ಇನ್ಯಾರು ಅಂದರೆ ಹೇಳುತ್ತಾರೆ, ಜೀವಿಯ ಹುಟ್ಟೇ ಯಜ್ಞ, ಅದರಲ್ಲಿ ಯಜಮಾನ ಜೀವಿಯೇ, ಯಜಮಾನನ ಹೆಂಡತಿ ಯಾರಯ್ಯ ಅಂದರೆ ಶ್ರದ್ಧೆ. ಶ್ರದ್ಧಾ ಪತ್ನಿ, ಒಳ್ಳೆ ಶ್ರದ್ಧೆಯನ್ನು ಕೊಡಿ ಭಗವಂತನಲ್ಲಿ ಅಂತ ಕೇಳಿಕೊಂಡರು. ನಂತರ ಮನೋಭಿಮಾನಿಗಳ ಒಳ್ಳೆ ಸ್ಥಾನ ಅಂದರೆ ಎಲ್ಲ ಜೀವರಾಶಿಗಳ ಮನಸ್ಸಿನ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಅಪರೂಪದ ಭಾಗ್ಯವನ್ನು ಪಡೆದರು ರುದ್ರದೇವರು. ಈ ರೀತಿಯಾಗಿ ರುದ್ರದೇವರು ವಿಶೇಷವಾಗಿ ಬ್ರಹ್ಮದೇವರಲ್ಲಿ ವರವನ್ನು ಪಡೆದಾಗ ಬ್ರಹ್ಮದೇವರು ಹೇಳಿದರು, ನೀನು ವಿಶೇಷವಾದ ಸೃಷ್ಟಿಯನ್ನು ಮಾಡಯ್ಯ. ಅವರು ಭೂತಗಣಗಳನ್ನು, ಪ್ರಮಥಗಣಗಳನ್ನು, ಪ್ರೇತಗಣಗಳನ್ನು ಸೃಷ್ಟಿ ಮಾಡಿದರೆ ಅವು ಬ್ರಹ್ಮದೇವರು ಮಾಡಿದ ಸೃಷ್ಟಿಯನ್ನೇ ತಿನ್ನಲಿಕ್ಕೆ ಶುರು ಮಾಡಿತು. ಅದಕ್ಕೆ ಬ್ರಹ್ಮದೇವರೊಬ್ಬರು, ಸಾಕಯ್ಯ ನನ್ನ ಕೂಡ ತಿಂದುಬಿಡ್ತಾ ಇರುವ ನೀನು ಮಾಡಿದ ಸೃಷ್ಟಿ, ಅದರಿಂದ ನೀನು ಮಾಡೋ ಸೃಷ್ಟಿ ಸಾಕು ಅಂದರು. ಅದಕ್ಕೆ ರುದ್ರದೇವರಂದರು, ಸರಿ ಸ್ವಾಮಿ ನಾನು ಅದಕ್ಕೆ ಬೇಡ ಅಂದೆ, ನೀವೇನೋ ಮಾಡು ಅಂದರೆ ಅದಕ್ಕೆ ಮಾಡಿದೆ, ಅದಕ್ಕೆ ನಾನು ತಪಸ್ಸಿಗೆ ಹೋಗ್ತೇನೆ ಹೋಗಯ್ಯ. ತದನಂತರ ನೋಡಿದರು, ಈ ಥರ ಆದರೆ ಸೃಷ್ಟಿ ಬಹಳ ನಿಧಾನ ಆಗುತ್ತೆ, ತುಂಬ ಜನ ಸೃಷ್ಟಿಗೆ ಬರಬೇಕು, ಆದ್ದರಿಂದ ಮೈಥುನದಿಂದಾಗಿ ಸೃಷ್ಟಿಯ ಕಾರ್ಯ ಆಗಲಿ ಅಂತ ವಿಶೇಷವಾಗಿ ಆಲೋಚನೆ ಮಾಡಿ ತಮ್ಮ ಶರೀರವನ್ನೇ ಎರಡು ಭಾಗ ಮಾಡುತ್ತಾರೆ. ಅದರಿಂದ ಇಬ್ಬರು ದಂಪತಿಗಳನ್ನೇ ಸೃಷ್ಟಿ ಮಾಡುತ್ತಾರೆ, ಶತರೂಪಾದೇವಿ ಸ್ವಯಂಭೂಮನು, ಆ ಇಬ್ಬರನ್ನು ಸೃಷ್ಟಿ ಮಾಡುತ್ತಾರೆ. ಅವರು ಕೇಳುತ್ತಾರೆ, ಇಲ್ಲಿ ಪ್ರಶ್ನೆ, ಹುಟ್ಟಿದ ಇಬ್ಬರು, ಒಂದು ತಂದೆಗೆ ಹುಟ್ಟಿದ ಇಬ್ಬರು ಅಣ್ಣ ತಂಗಿ ಆಗ್ತಾರೋ ಗಂಡ ಹೆಂಡತಿ ಆಗ್ತಾರೋ ಅಂದರು? ಅಣ್ಣ ತಂಗಿ ಆಗ್ತಾರೆ, ಮತ್ತೆ ಹೇಗೆ ಮದುವೆ ಆದರು? ಅದಕ್ಕಂದ್ರು, ಅವರು ಹುಟ್ಟಿದ ಮೇಲೆ ಮದುವೆ ಆದದ್ದಲ್ಲ, ಮದುವೆ ಆದವರೇ ಹೊರಹೊರಬಂದರು. ನಾವು ಊಟಕ್ಕೆ ಕರೆದರೆ ದಂಪತಿಗಳು ನಮ್ಮ ಮನೆಗೆ ಬಂದರೆ ಮದುವೆ ಆಗ್ತಾರೆ, ಮದುವೆ ಆದವರೇ ಬರ್ತಾರೆ. ಅದೇ ಥರ ಹುಟ್ಟುವುದೇ ದಂಪತಿಗಳೇ ಹುಟ್ಟಿದ್ರಷ್ಟೇ ಹೊರತು ಹುಟ್ಟಿದ ಮೇಲೆ ದಂಪತಿಗಳಾಗಿದ್ದಲ್ಲ ಅವರು. ಆ ರೀತಿಯಾಗಿ ಇಬ್ಬರು ಬಂದರು, ಕೇಳ್ತಾ ಇದ್ದಾರೆ ಬ್ರಹ್ಮದೇವರನ್ನ, ಸ್ವಾಮಿ ನಾವು ನಿಲ್ಲಲಿಕ್ಕೆ ಜಾಗ ಇಲ್ಲ, ಯಾಕೆ ಭೂಮಿ ರಸಾತಳಕ್ಕೆ ಹೋಗಿದೆ. ಅದಕ್ಕೆ ನೋಡ್ತಾ ಇದ್ದಾರೆ ಬ್ರಹ್ಮದೇವರು, ಈ ಭೂಮಿಯನ್ನು ಹೇಗೆ ಮೇಲಕ್ಕೆತ್ತಬೇಕು ಅಂತ ಆಲೋಚನೆ ಮಾಡುವಾಗ ಅವರ ಮೂಗಿನಿಂದ ಹೆಬ್ಬೆರಳಿನ ಗಾತ್ರದ ವರಾಹ ಹೊರಗೆ ಬರುತ್ತಾ ಇದೆ, ಚಿಕ್ಕ ವರಾಹ. ನೋಡುತ್ತಾರೆ ಅದು ಸಮುದ್ರಕ್ಕೆ ಹಾರಿ ದೊಡ್ಡವನಾಗ್ತಾ ಇದ್ದಾನೆ. ಅವಾಗ ನೋಡುತ್ತಾರೆ ವರಾಹ ದೇವರು ಸ್ತೋತ್ರ ಮಾಡುತ್ತಾರೆ, ಸ್ವಾಮಿ ಎಂಥ ಯಜ್ಞ ಮೂರ್ತಿ, ಆತನ ಎರಡು ತುಟಿಗಳಿಂದ ಯಜ್ಞದ ಸೃತ್ತು ಸ್ರುವ ಸೌಂಡು ಹುಟ್ಟಿ ಬರ್ತಾ ಇದೆ, ರೋಮಗಳಿಂದ ದರ್ಭಗಳು ಹುಟ್ಟು ಬರ್ತಾ ಇದೆ, ಎಳ್ಳು ಮೊದಲಾದ ಯಜ್ಞ ಸಾಧನಗಳೆಲ್ಲ ದೇವರ ಅಂಗಾಂಗಗಳಿಂದ ಹುಟ್ಟಿ ಬಂದಿವೆ. ಅದಕ್ಕೆ ದರ್ಭೆ ಎಳ್ಳು ಸದಾ ಪವಿತ್ರ, ಸದಾ ಪವಿತ್ರ. ಆದರೆ ನಮ್ಮಲ್ಲಿ ಸ್ವಲ್ಪ ಏನಾಗಿದೆ ಅಂದರೆ ಈ ತಪ್ಪಾದ ಕಲ್ಪನೆಗಳು ಜಾಸ್ತಿ ಇರುತ್ತೆ. ಎಳ್ಳು ಮನೆಯಲ್ಲಿ ಇಟ್ಕೊಂಬಲ್ಲ ಕೆಲವರು, ಯಾಕೆ ಅಯ್ಯೋ ಇಟ್ಟುಕೊಂಡ್ರೆ ನಾವೆಲ್ಲೇ ಹೊಟ್ಟೋಗ್ತೀವೋ ಅಂತ ಅವ್ರಿಗೆ ಹೆದರಿಕೆ. ಅದಕ್ಕಂದ್ರೂ ಎಳ್ಳು ಮನೆಯಲ್ಲಿದ್ದರೆ ತಿಲಾ ಕೃಷ್ಣಾಹ, ತಿಲಾ ಶ್ವೇತಾಹ, ತಿಲಾ ಸೌಮ್ಯಾಹ, ವಶಾನುಗಾಹ, ತಿಲಾ ಪುನಂತು ಮೇ ಪಾಪಂ ಯತ್ಕಿಂಚಿತ್ ದುರಿತಂ ಮಯಿ ಸ್ವಾಹ ಅಂತ ಹೇಳ್ತಾರೆ. ಎಳ್ಳು ಮನೆಯಲ್ಲಿದ್ದರೆ ನಿತ್ಯವೂ ಬೆಳಿಗ್ಗೆ ಎದ್ದ ಕೂಡಲೇ ಶುದ್ಧರಾಗಿ ಎಳ್ಳನ್ನು ಮುಟ್ಟಿದರೆ ಸಾಕಂತೆ ಪವಿತ್ರ ಆಗ್ತೀವಿ, ಪಾಪಗಳೆಲ್ಲ ಹೋಗುತ್ತೆ. ಬೆಳಿಗ್ಗೆದ್ದು ದರ್ಭೆಗಳನ್ನು ಮುಟ್ಟಿದರೆ ಸಾಕು ಪವಿತ್ರರಾಗ್ತೇವೆ. ಯಾರೋ ಒಬ್ಬರು ಮನೆಯಲ್ಲಿ ಶ್ರಾದ್ದ ಮಾಡ್ತಾ ಇದ್ದಾರೆ, ದರ್ಭೆಗಳು ದೂರ ಇತ್ತು, ಪುರೋಹಿತ ಆ ಯಜಮಾನನ ಮಗನಿಗೆ ಸ್ವಲ್ಪ ದರ್ಭೆ ಇಲ್ಲಿ ಕೊಡಯ್ಯ ಅಂತ ಕೇಳಿದ. ಕೇಳಿದ್ದಕ್ಕೆ ಯಜಮಾನ ಸಿಟ್ಟಾಗ್ಬಿಟ್ಟ, ನಾನು ಬದುಕಿರೋ ಕಾಲಕ್ಕೆ ನನ್ನ ಮಗನನ್ನು ದರ್ಭೆ ತಗೊಳ್ಬಾ ಅಂತೀಯ. ಅದೆಂಥ ಪರಿಸ್ಥಿತಿ, ಇದು ತುಂಬ ಇವೆ ನಮ್ಮಲ್ಲಿ. ಹಾಗೆ ಈ ವಡೆ, ವಡೆ ಎಂಬುದು ಆ ಶ್ರಾದ್ದ ಕಾಲಕ್ಕೆ ಮಾಡಬೇಕು, ಮಿಕ್ಕ ಕಾಲಕ್ಕೆ ಮಾಡಬಾರದು ಎಂಬುದು ನಮ್ಮಲ್ಲಿ ಕಲ್ಪನೆ ತುಂಬ ಕೂತಿದೆ. ಅದಕ್ಕೆ ತೂತ್ ಹಾಕಬಾರದು ಅಂತ. ತೂತ್ ಯಾಕೆ ಹಾಕೋದು? ಶ್ರಾದ್ದಕ್ಕೂ ಒಡೆಯಲ್ಲಿ ಇರೋ ಹಾಕೋ ತೂತಿಗೂ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಎಲ್ಲಿ ತೂತು ಹಾಕಿದ್ರೆ ಚೆನ್ನಾಗಿ ಕರಿಯುತ್ತೆ, ಎಲ್ಲ ಕಡೆ ಹಸಿ ಹಸಿ ಇಲ್ಲದಂಗೆ ಕರಿಯುತ್ತೆ, ಅದಕ್ಕೆ ತೂತು ಹಾಕ್ತಾರಷ್ಟೇ ಹೊರತು ಶ್ರಾದ್ದಕ್ಕೆ ಹಾಕಬೇಕು ಅಂತಿಲ್ಲ. ಇನ್ನು ಆ ಮೈಸೂರು ಕಡೆ ಎಲ್ಲ ಎಷ್ಟು ಅಧ್ವಾನ ಅಂದರೆ ಅವರು ವಡೆ ತಿನ್ನಬಾರ್ದು ಅವ್ರ ಪ್ರಕಾರ. ಮಿಕ್ಕ ದಿವಸದಲ್ಲಿ ಚಪಲ ವಡೆ ಮಾಡಿಕೊಂಡ್ರು ವಡೆ ಅಂತ ಕರಿಬಾರ್ದು ಅಂತ. ಇನ್ನೇನು ಕರಿಬೇಕು? ದೇವ ಅಂತ ಕರೀತಾರೆ. ವಡೆಗೆ ರಿವರ್ಸ್ ದೇವ. ನಾನು ಸುಮ್ಮನೆ ಜೋಕ್ ಹಾಕ್ತಾ ಇಲ್ಲ, ಬೇಕಾದ್ರೆ ಕೇಳಿ ಹೋಗಿ. ಅವರು ನಮ್ಮ ಗೊತ್ತಿದ್ದವರ ಮನೆಯಲ್ಲೇ ಹೇಳಿದ್ರು ನಾವು ದೇವ ದೇವ ಅಂತ ಕರಿತೀವಿ. ಹೇ ಪಾರಬ್ಧ, ತಿಂಬೋದನ್ನು ತಿಂತಾ ಇದ್ದೀರಾ, ಅದನ್ನು ಹಾಕಿಕೊಂಡು ತಿನ್ಬೋದೇನು, ಸರಿಯಾಗಿ ತಿನ್ಬೋದಲ್ಲ. ಇನ್ನು ಕೆಲವು ಗರುಡ ಪುರಾಣ ಕೇಳಲ್ಲ ಮಾಮೂಲು ದಿನಗಳಲ್ಲಿ, ಯಾಕೆ ಕೇಳಿದ್ರೆ ಹೋಗ್ತಾರೆ ಅಂತೇಳಿ. ಹೋದ ಕಾಲಕ್ಕೆ ಮಾತ್ರ ಕೇಳಬೇಕು, ಇಲ್ಲಾಂದ್ರೆ ಹೋಗ್ತಾರೆ. ದೇವರ ಮಾತುಗಳು ಗರುಡ ಪುರಾಣ ಭಗವಂತನ ಮಾತು ಯಾವಾಗಾದರೂ ಕೇಳಬಹುದು. ನಮ್ಮಲ್ಲಿ ಕಲ್ಪನೆಗಳು ಬಹಳ ತಪ್ಪು ಕಲ್ಪನೆಗಳ ರಾಶಿ ಕೂತಿದೆ. ಅದು ದೇವರೇ ಬಂದು ಸರಿ ಮಾಡಬೇಕಷ್ಟೇ ಹೊರತು ಮನುಷ್ಯರಿಂದ ಸಾಧ್ಯ ಆಗಲ್ಲ, ಅದು ನಿಶ್ಚಯ ಆಗಿಬಿಟ್ಟಿದೆ. ಸರಿ, ತದನಂತರ ಎಲ್ಲಿಗೆ ಬಂತು ವಿಷಯ? ಯಜ್ಞವರಾಹ ದರ್ಭೆ ಎಳ್ಳು ದೇವರ ಮೈಯಿಂದ ಬಂತು. ಅಂತಹ ಸ್ವಾಮಿ ರಸಾತಳಕ್ಕೆ ಹೋಗ್ತಾ ಇದ್ದಾನೆ, ಭೂಮಿಯನ್ನು ಎತ್ತಿ ಮೇಲಕ್ಕೆ ಬರುವಾಗ ಹಿರಣ್ಯಾಕ್ಷ ಅಡ್ಡಿ ಮಾಡಿದ, ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟು ವರಾಹದೇವರು ಹೊರಡ್ತಾ ಇದ್ದಾರೆ. ಅವಾಗಂದರೂ ಈ ಹಿರಣ್ಯಾಕ್ಷ ಯಾರು ಅಂದಾಗ, ದ್ವಿತೀಯ ದೇವಿ ಕಾಲವಲ್ಲದ ಕಾಲದಲ್ಲಿ ಮಕ್ಕಳನ್ನು ಬಯಸಿದಾಗ ಕಶ್ಯಪರು ಗರ್ಭಾಧಾನ ಮಾಡಿ, ಅಂದರೆ ಪ್ರದೋಷ ಕಾಲದಲ್ಲಿ ರುದ್ರದೇವರು ತಿರುಗಾಡುವ ಕಾಲದಲ್ಲಿ ಗರ್ಭಾಧಾನವನ್ನು ಬಯಸಿದಾಗ ಮಕ್ಕಳಿಗಾಗಿ ಅವರು ನೋಡುತ್ತಾರೆ. ಅಲ್ಲಿ ಅರಣ್ಯಕಾಚಾರ್ಯರು ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಈ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣದಲ್ಲಿ ಷೋಡಶೀಲ ಹೇಳ್ತಾರೆ, ಹುಟ್ಟುವುದು ಮಕ್ಕಳು ಹೇಗೆ ಹುಟ್ಟುತ್ತಾರೆ ಅಂದರೆ, ಹುಟ್ಟೋ ಮಕ್ಕಳು ಒಳ್ಳೆಯವರಾಗಬೇಕಾದರೆ, ಒಳ್ಳೆಯವರಾಗಿದ್ದರೆ ಅವರು ಸಕಾಲದಲ್ಲಿ ತಾಯಿಯ ಗರ್ಭಪ್ರವೇಶ ಮಾಡುತ್ತಾರೆ ತಂದೆಯಿಂದ. ಹುಟ್ಟೋ ಮಕ್ಕಳು ಕೆಟ್ಟವರಾಗಬೇಕಾಗಿದ್ದರೆ ತಂದೆ ಹೊಟ್ಟೆಯಿಂದ ತಾಯಿ ಹೊಟ್ಟೆಗೆ ಕಾಲವಲ್ಲದ ಕಾಲದಲ್ಲಿ ಪ್ರವೇಶ ಆಗುತ್ತೆ. ಅದು ಎಷ್ಟೇ ಮುಹೂರ್ತಗಳಿಟ್ಕೊಳ್ಳಿ ಕಾಲವಲ್ಲದ ಕಾಲದಲ್ಲೇ ಆಗುತ್ತೆ. ಆ ರೀತಿಯಲ್ಲಿ ಹುಟ್ಟಬೇಕಾದ ಮಕ್ಕಳು ಇಂಥವರಿದ್ದಾರೆ ಅಂತ ತಿಳಿದು ಗರ್ಭಾಧಾನ ಮಾಡಿದರು. ಹೇಳಿದರು, ನನ್ನ ಮಾತನ್ನು ಉಲ್ಲಂಘನ ಮಾಡಿದೀಯಾ, ಹಾಗೆ ರುದ್ರದೇವರು ತಿರುಗಾಡ್ತಾ ಇದ್ದರೆ ಅವರಿಗೂ ದ್ರೋಹ ಆಯಿತು ಅಂದಾಗ ಆಕೆ ದುಃಖ ಪಡ್ತಾಳೆ. ಪಶ್ಚಾತ್ತಾಪ ಪಟ್ಟದ್ದಕ್ಕೆ ಹೇಳ್ತಾರೆ, ಇಬ್ಬರೂ ಲೋಕಕಂಟಕರು ಹುಡುತಾರೆ, ಅವರಿಗೆ ಪಶ್ಚಾತ್ತಾಪ ಪಟ್ಟಿದೆಯಲ್ಲ ಅದಕ್ಕಾಗಿ ಒಳ್ಳೆ ಮೊಮ್ಮಗ ಬರ್ತಾನೆ ಪ್ರಹ್ಲಾದ. ಆ ರೀತಿಯಲ್ಲಿ ಇಬ್ಬರು ಬಂದರು, ಹಿರಣ್ಯಾಕ್ಷ ಹಿರಣ್ಯಕಶಿಪು, ಅದರಲ್ಲಿ ಹಿರಣ್ಯಾಕ್ಷ ವರಾಹದೇವರಿಂದ ಸತ್ತು ಹೋದ ಅಂದರು. ಅಂಥ ಈ ಭೂಮಿಯ ಮೇಲೆ ಶತರೂಪಾದೇವಿ ಸ್ವಾಯಂಭೂಮನಗಳ ಸಂತತಿ ವೃದ್ಧಿ ಆಯಿತು. ಅವರಿಗೆ 5 ಜನ ಮಕ್ಕಳಾದರು, ಉತ್ತಾನಪಾದ ಪ್ರಿಯವ್ರತ ಮತ್ತು ಆಕೂತಿ ದೇವಹೂತಿ ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳಾದರು. ಅಂಥ ಅವರಲ್ಲಿ ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗಳಿಗೆ, ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಕರ್ದಮ ಪ್ರಜಾಪತಿಗಳು ಭಗವಂತನ ಕುರಿತು ತಪಸ್ಸನ್ನು ಮಾಡುತ್ತಾ ಇದ್ದಾರೆ ಬ್ರಹ್ಮದೇವರ ಆಜ್ಞಾನುಸಾರವಾಗಿ. ಯಾವುದಕ್ಕೆ? ಮಕ್ಕಳನ್ನು ಪಡೆಯಲಿಕ್ಕೆ. ಇನ್ನು ಮದುವೆ ಆಗಲಿಲ್ಲ, ಒಳ್ಳೆ ಮಕ್ಕಳಿಗಾಗಿ ತಪಸ್ಸನ್ನು ಮಾಡುತ್ತಾ ಇದ್ದರೆ ಭಗವಂತ ದರ್ಶನ ಕೊಡ್ತಾ ಇದ್ದಾನೆ. ಏನು ಬೇಕು? ನಿನ್ನಂಥ ಮಗ ಬೇಕಯ್ಯ, ನನ್ನಂಥ ಮಗ ಬರಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಬರಬೇಕು, ಆದ್ದರಿಂದ ನಾನೇ ಬರ್ತೇನೆ ಅಂತ ಹೇಳಿ ವರವನ್ನು ಕೊಟ್ಟು ಹೋದಾಗ ಕರ್ದಮ ಪ್ರಜಾಪತಿಗಳಿಗೆ, ಸ್ವಯಂಭೂಮನಗಳಿಗೆ, ಮನುಗಳ ಮಗಳಾಗಿರ್ತಕ್ಕಂಥ ದೇವಹೂತಿ ದೇವಿಗೆ ಮದುವೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಬರ್ತಾರೆ. ಮಾತಾಡಲಿಕ್ಕೆ ಬಂದಾಗ ಕರ್ದಮ ಪ್ರಜಾಪತಿಗಳು ಮದುವೆ ಮಾತನ್ನು ಶುರು ಮಾಡಲಿಕ್ಕೆ, ಏನು ಮಾತಾಡಲಿಕ್ಕೆ ಇನ್ಯಾರಿಲ್ಲ ಇವರು ವತಿಯಿಂದ, ಅವರೊಬ್ಬರೇ ಇರೋದು. ಅದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡಿ ಮಾತಾಡ್ತಾರೆ. ಯಾಕೆ ದೇವರನ್ನು ಪ್ರಾರ್ಥನೆ ಮಾಡಿದರು ಅದಕ್ಕೆ ಹೇಳ್ತಾರೆ, ಮಾತು ದೇವರ ಸೊತ್ತು, ಮಾತು ದೇವರ ಸೊತ್ತು, ಅದನ್ನು ನಮಗಾಗಿ ಬಳಸ್ಕೋಬಾರದು, ದೇವರಿಗಾಗಿಯೇ ಬಳಸಬೇಕು. ಬಳಸೋದಾದರೂ ದೇವರನ್ನು ಕೇಳಿ ಚೂರೇ ಬಳಸಬೇಕು. ಅದಕ್ಕಂದ್ರು ನಾವು ಇನ್ಯಾವ ಪಾಪ ಮಾಡದಿದ್ರೂ ಕೂಡ ಮೇಲಕ್ಕೆ ಹೋದ ಮೇಲೆ ಕೇಳ್ತಾರೆ, ಏನು ಪಾಪ ಮಾಡಿದೆ? ಏನು ಮಾಡಲಿಲ್ಲ, ಆದರೆ ಕಂಡ ಹರಟೆ ಹೊಡೆದು ಬಂದಿದ್ದೇನೆ. ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ಬರೇ ಮಾತೆ. ಅಂದರೆ ಅದಕ್ಕೆ ಪ್ರತ್ಯೇಕ ನರಕ ಇದೆ ಅಂತ ಹೇಳ್ತಾರೆ. ದೇವರು ಕೊಟ್ಟ ಭಾಗ್ಯ, ದೇವರ ಸೊತ್ತು ಮಾತು, ಅದನ್ನು ದುರ್ಬಳಕೆ ಮಾಡಿದ್ದಕ್ಕೆ ಬಾಯಿಲ್ಲದ ಜನ್ಮವನ್ನು ಕೊಡ್ತಾರಂತೆ ಮುಂದಿನ ಜನ್ಮ. ಅದಕ್ಕೆ ಬಹಳ ಸ್ವಲ್ಪ ಮಾತಾಡಬೇಕು. ಅದಕ್ಕೆ ದೇವರನ್ನ ಕೇಳ್ತಾ ಇದ್ದಾರೆ, ಸ್ವಾಮಿ ನಿನಗಾಗಿ ಬಳಸಬೇಕಾದ ಮಾತನ್ನು ಮದುವೆಗಾಗಿ ಬಳಸ್ತಾ ಇದ್ದೇನೆ, ಅಲ್ಲೂ ನಿನ್ನ ಸನ್ನಿಧಾನ, ಅದನ್ನು ಸ್ವೀಕಾರ ಮಾಡುವಂತ ಮಾತಾಡಿ ತದನಂತರ ದೇವಹೂತಿ ದೇವಿಯನ್ನು ಮದುವೆ ಆಗ್ತಾ ಇದ್ದಾರೆ. ಮದುವೆ ಆದ ಮೇಲೆ ತುಂಬ ಕಾಲ, 12 ವರ್ಷಗಳ ಕಾಲ ಸೇವಾ ಮಾಡಿದ್ಲು, ಗರ್ಭಶುದ್ಧಿಯಾಗಿದೆ. ಅಂಥ ಕಾಲಕ್ಕೆ ಅವರಿಗೆ ಮನಸ್ಸು ಬರ್ತಾ ಇದೆ. ಹೇಳ್ತಾ ಇದ್ದಾರೆ, ನಿಂಗೇನು ಬೇಕು ವರ ಕೇಳು. ದೇವಹೂತಿ ದೇವಿ ಕೇಳುತ್ತಾಳೆ, ನನಗೆ ನಿಮ್ಮ ಪ್ರತಿಮಾ ಬೇಕು, ಮಕ್ಕಳು ಬೇಕು ಅಂತ ಕೇಳಿಕೊಂಡಾಗ ಒಳ್ಳೆ ವಿಮಾನವನ್ನು ನಿರ್ಮಾಣ ಮಾಡಿ 100 ವರ್ಷಗಳ ಕಾಲ ವಿಮಾನದಲ್ಲಿ ಆಕೆ ಜೊತೆಗೆ ತಿರುಗಾಡಿ ಬರ್ತಾರೆ. ತಿರುಗಾಡಿ ಬಂದು ಆಕೆಗೆ 9 ಜನ ಹೆಣ್ಣು ಮಕ್ಕಳನ್ನು ಕೊಡುತ್ತಾರೆ. ಸ್ಪರ್ಶ ಮಾಡಿದಕೊಳ್ಳೆ 9 ಜನ ಹೆಣ್ಣು ಮಕ್ಕಳು. ನಾನು ಸನ್ಯಾಸ ತಗೊಳ್ತೇನೆ ಅಂದರು. ಅವಾಗ ಅಂತಾಳೆ, 9 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ಸನ್ಯಾಸ ತಗೊಂಡ್ರೆ ಗತಿ ಏನು? ಅದಕ್ಕೆ ಎಲ್ಲ ಪ್ರಜಾಪತಿಗಳನ್ನು ಕರೆದು ಅವರಿಗೆ ಮದುವೆ ಮಾಡಿಕೊಡ್ತಾರೆ. ಕೊಟ್ಟ ಮೇಲೆ ಆಕೆ ಕೇಳುತ್ತಾಳೆ, ಜ್ಞಾನದ ನಿಧಿ ನಿಮ್ಮನ್ನಿಟ್ಟುಕೊಂಡು ಜ್ಞಾನ ಕೇಳದೆ ಸಂಸಾರ ಕೇಳಿದೆ, ನನಗೆ ಜ್ಞಾನ ಕೊಡಿ ಅಂತ ಕೇಳಿದಾಗ ಅವರು ಹೇಳ್ತಾರೆ, ನಿನಗೆ ಜ್ಞಾನ ಕೊಡಲಿಕ್ಕಾಗಿಯೇ ಭಗವಂತ ಬರ್ತಾ ಇದ್ದಾನೆ. ಭಗವಂತ ಆಕೆಯ ಗರ್ಭದಲ್ಲಿ ತನ್ನ ಸನ್ನಿಧಾನವಿಟ್ಟ. ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅಂಥ ಸ್ತೋತ್ರ ಮಾಡಿ ಅವರಿಬ್ಬರಿಗೂ ಆಶ್ವಾಸನೆ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಭಗವಂತ ಪ್ರಾದುರ್ಭೂತನಾದ, ಹೊಟ್ಟೆಯಿಂದ ಹೊರಗೆ ಬಂದು ನಿಲ್ತಾ ಇದ್ದಾನೆ. ದೇವರಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರೆ ಕದಂಬ ಪ್ರಜಾಪತಿಗಳು. ಸ್ವಾಮಿ ನಾನು ಹೊರಡ್ಲ, ಸನ್ಯಾಸಕ್ಕೆ ಹೊರಡು, ಅಡ್ಡಿ ಇಲ್ಲ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ತದನಂತರ ಅವರು ವಿಶೇಷ ಸಾಧನೆ ಮಾಡಿಕೊಂಡು ಸದ್ಗತಿಯನ್ನು ಪಡೆಯುತ್ತಾರೆ. ನಂತರ ದೇವಹೂತಿ ದೇವಿ ಬಂದು ಕೇಳುತ್ತಾಳೆ ಭಗವಂತನನ್ನು, ಏಕಾಂತದಲ್ಲಿ ಕೂತ ಮಗನತ್ರ ಬಂದು, ತಾಯಿ ನಿರ್ವಿಣ್ಣ ಅತಿತರಾಂ ಅಸದಿಂದ್ರಿಯ ತರ್ಪಣ ಅಂತ, ಸುಖ ಪಡಲಿಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಸುಖ ಸಿಗದೆ ಒದ್ದಾಡ್ತಾ ಇದ್ದೇನೆ, ಜ್ಞಾನವಿಲ್ಲದೆ ಒದ್ದಾಡ್ತಾ ಇದ್ದೇನೆ, ಸುಖ ಕೊಡೋದು ಯಾರು? ನಮಗೆ ಸುಖ ಕೊಡೋದು ಪದಾರ್ಥ, ವ್ಯಕ್ತಿಗಳು, ಹೌದಾ? ಸುಖ ಕೊಡೋದು ಪದಾರ್ಥ, ವ್ಯಕ್ತಿಗಳು, ತಪ್ಪು ಕಲ್ಪನೆ ಅಂದರು. ಯಾಕೆ ಅಂದರೆ ಪದಾರ್ಥದ ನೆಪ ಮಾಡಿ ದೇವರು ಸುಖ ಕೊಡಬೇಕು, ವ್ಯಕ್ತಿಗಳ ನೆಪ ಮಾಡಿ ವ್ಯಕ್ತಿಗಳೊಳಗೆ ದೇವರಿದ್ದು ಸುಖ ಕೊಡಬೇಕು. ನಾವೇನು ಮಾಡ್ತಾ ಇದ್ದೇವೆ? ಸುಖ ಕೊಡುವ ದೇವರನ್ನು ಬಿಟ್ಟು ಸುಖ ಕೊಡದೇ ಇರುವ ಪದಾರ್ಥದ ಹಿಂದೆ ಓಡ್ತಾ ಇದ್ದೇವೆ, ಅದು ತಪ್ಪಾಯಿತು. ಅದಕ್ಕೆ ದೇವರನ್ನು ಕೇಳುತ್ತಾಳೆ ಭಗವಂತ. ಆಕೆಗೆ ವಿಶೇಷ ತತ್ವಜ್ಞಾನವನ್ನು ಕೊಡ್ತಾ ಇದ್ದಾರೆ. ಏನು? ಇಡೀ ತತ್ವಗಳ ಪರಿಚಯ ಮಾಡಿಕೊಡ್ತಾರೆ. 24 ತತ್ವಗಳು, ಆ ತತ್ವಗಳ ಸೃಷ್ಟಿ, ಶರೀರದ ಸೃಷ್ಟಿ ಎಲ್ಲವನ್ನ ಹೇಳ್ತಾರೆ. ಅದಕ್ಕಂದ್ರೂ ಸೃಷ್ಟಿಯನ್ನು ಯಾಕೆ ಹೇಳಿದ್ದೀರಿ ಅಂದರೆ, ಹೇಳ್ತಾರೆ ಯಾರು ಸೃಷ್ಟಿಯನ್ನು ನಿತ್ಯ ಚಿಂತನೆ ಮಾಡುತ್ತಾರೋ ಅವರಿಗೆ ಬಂಧನದಿಂದ ಬೇಗ ಬಿಡುಗಡೆ ಆಗುತ್ತೆ, ಶರೀರದ ಮೇಲೆ ವ್ಯಾಮೋಹ ಹೋಗಿಬಿಡುತ್ತೆ. ನಿತ್ಯವೂ 24 ತತ್ವಗಳನ್ನು, ಶರೀರದೊಳಗಿರತಕ್ಕಂಥ 24 ತತ್ವಗಳನ್ನು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಶರೀರದ ಮೇಲೆ ಅಭಿಮಾನ ಹೋಗಿಬಿಡುತ್ತೆ. ಇದು ಹೇಳಿಕೊಟ್ಟು ತದನಂತರ, ಅಮ್ಮ ಹೃದಯದಲ್ಲಿರುವ ಭಗವಂತನನ್ನು ಚಿಂತನೆ ಮಾಡಬೇಕಮ್ಮ. ಏನದು? ಸಂಚಿಂತೆಯೇ ಭಗವತ ಶರಣಾರವಿಂದ, ಭಗವಂತನ ಪದಾರವಿಂದವನ್ನು ಚಿಂತನೆ ಮಾಡಬೇಕು. ಅದೆಂಥ ಅದ್ದು ಅಂದರೆ, ಧಾತುರ್ ಮನಃಶಮನ ಶೈಲ ವಿಶಿಷ್ಟ ವಜ್ರಂ. ಧ್ಯಾನ ಮಾಡುವಂಥವರಿಗೆ ಆ ದೇವರ ಪಾದ ಎಂಥದ್ದು ಅಂದರೆ ಅವರ ಪಾಪದ ಬೆಟ್ಟದ ಮೇಲೆ ವಜ್ರಾಯುಧ ಹಾಕಿದಂತೆ, ದೇವರ ಪಾದ ವಜ್ರಾಯುಧದಂತಿದೆ. ಅಂಥ ಪಾದವನ್ನು ಚಿಂತನೆ ಮಾಡಮ್ಮ, ಹೃದಯದಲ್ಲಿದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ಟು ಕೊನೆಗೆ ಹೇಳ್ತಾರೆ, ವೈರಾಗ್ಯ ಬೇಕು. ದೇವರು ಸಿಗಬೇಕಾದರೆ ವೈರಾಗ್ಯ ಬೇಕು. ನಮಗೆ ದೇವರೂ ಬೇಕು, ಸಂಸಾರವೂ ಬೇಕು. ಸಂಸಾರವೂ ಬೇಕು. ಯಾವುದು? ದೇವರೂ ಸುಖ ಕೊಡ್ತಾನೆ, ಸಂಸಾರವೂ ಕೊಡುತ್ತೆ ಎಂಬ ತಪ್ಪು ಕಲ್ಪನೆ. ಎರಡನ್ನೂ ಇಟ್ಟುಕೊಂಡಿರುತ್ತೇವೆ. ನಮ್ಗೆ ಹೇಗಿರುತ್ತೆ ಅಂದರೆ, ಸಂಸಾರ ದೇವರು ಎರಡೂ ಸೇರಿದರೆ ಮೊಸರನ್ನಕ್ಕೆ ಉಪ್ಪಿನಕಾಯಿದ್ದಂತೆ. ಒಳ್ಳೆ ಕೆನೆ ಮೊಸರು, ಅದಕ್ಕೆ ಒಳ್ಳೆ ಉಪ್ಪಿನಕಾಯಿ ಇಟ್ಟುಕೊಂಡಂತೆ. ಗೋಪಾಲದಾಸರು ಯಾಕೋ ನಮ್ಮ ಎಲೆ ಕಡೆ ನೋಡಿದರು, ಅವ್ರಿಗೆ ಬೇರೆ ಕಾಣಿಸ್ತಾರೆ, ಅವ್ರಿಗೆ ಉಪ್ಪಿನಕಾಯಿ ಕಾಣಿಸಲಿಲ್ಲ. ಹೇಳ್ತಾರೆ, ಕೆನೆ ಮೊಸರು ತುತ್ತು ಮಾಡಿ ನೊಣ ಬೆರೆಸಿ ಉಂಡಂತೆ. ಸತ್ತ ನೊಣ ತುತ್ತು ತುತ್ತಿಗೆ ಇಟ್ಟು ತಿಂದರೆ ಹೇಗಿರುತ್ತೋ ಹಾಗಿರುತ್ತೆ. ನಿಮ್ಮ ಸಂಸಾರವೂ ಬೇಕು, ದೇವರೂ ಬೇಕು ಅಂದರೆ ಆ ರೀತಿಯಲ್ಲಿ ಎರಡೂ ಬೇಡ, ವೈರಾಗ್ಯ ಬೇಕು. ವೈರಾಗ್ಯ ಬೇಕು ಅಂದರೆ ನಿತ್ಯವೂ ಕೂಡ ಗರ್ಭದಲ್ಲಿ ನಾವು ಪಟ್ಟ ನೋವು ಬೇವುಗಳನ್ನು ನೆನೆಯಬೇಕು. ಅದಕ್ಕೆ ಹೇಳ್ತಾರೆ, ಗರ್ಭದಲ್ಲಿದ್ದ ಜೀವ ಅವನ ಎರಡೂ ಕಾಲುಗಳನ್ನು ಮೇಲಕ್ಕೆ ಮಾಡಿ ಕೈ ಮುಂದಕ್ಕೆ ಮಾಡಿ ಕಟ್ಟಿ ಹಾಕಿರ್ತಾರೆ ಕರಳಿಂದ, ತಾಯಿ ಕರಳಿಂದ. ಆ ಚೀಲದೊಳಗಿರ್ತಾನೆ, ಜರಾಯುವಂಥ ಚೀಲ, ಚೀಲದೊಳಗಿರ್ತಾನೆ. ಆ ಜೀವನ ಸುತ್ತು ಸಾವಿರಾರು ಬ್ಯಾಕ್ಟೀರಿಯಾ ಕೂತಿರುತ್ತೆ. ಜಂತುಗಳಿಗೆ ಅಂದರು ನಾನಾ ರೀತಿ ಕೀಟಕಗಳಿರುತ್ತೆ, ಅವೆಲ್ಲ ಏಕಕಾಲದಲ್ಲಿ ಕಡಿತಾ ಇರುತ್ತೆ. ಅದಕ್ಕೆ ಕ್ಷಣಂ ಕ್ಷಣಂ ಮೂರ್ಛಾಂ ಆಪನ್ನ, ಕ್ಷಣ ಕ್ಷಣಕ್ಕೂ ಮೂರ್ಛೆ ಹೋಗ್ತಾ ಇರ್ತಾನಂತೆ. ಜೊತೆಗೆ ಆ ತಾಯಿ ಹೊಟ್ಟೆಯಲ್ಲಿ ಬಿಸಿ ಇರುತ್ತೆ, 98.4 ಅಂತ ಟೆಂಪರೇಚರ್ ಇರುತ್ತಲ್ಲ ನೋಡಿ. ಎಷ್ಟೇ ಇದು ಪಕ್ಕದವರ ಮೈ ನಮಗೆ ಮುಟ್ಟಿದ್ರೆ ತಡ್ಕೊಳ್ಳಿಕ್ಕಾಗಲ್ಲ. ಕಾರಲ್ಲಿ ಕೂತಿರ್ತಾರೆ, ಒಂದೇ ಕಾರಲ್ಲಿ ಮೂರು ನಾಲ್ಕು ಜನ ಕೂತಾಗ ಒಬ್ಬರ ಮೈ ಒಬ್ಬರು ತಾಕ್ತಾ ಇದ್ರೆ ಒಂದೇ ಇರಿಟೇಷನ್ ಬರ್ತಾ ಇರುತ್ತೆ. ಯಾಕೆ? ಬಿಸಿ ಆಗಲ್ಲ. ಅಂಥದ್ದು ಈ ಜೀವ ತಾಯಿ ಹೊಟ್ಟೆಯಲ್ಲೇ ಇದ್ರೆ ಆ ಬಿಸಿಗೆ ಕುದ್ದಂತೆ ಆಗ್ತಾ ಇರುತ್ತೆ. ನೀವು ಸುಖ ದೃಷ್ಟಾಂತ ಕೊಡಬೇಕಾದ್ರೆ, ಮನೆ ಚಿಕ್ಕದು, ಯಾವುದೋ ಪವಮಾನ ಹೋಮವೋ ಯಾವುದೋ ಇಟ್ಕೊಂಡಿದ್ದಾರೆ, ಇಟ್ಟಿಗೆ ಹಾಕಿ ಎಲ್ಲ ಮಾಡಿರ್ತಾರಲ್ಲ, ಊಟಕ್ಕೆ ಅಲ್ಲೇ ಹಾಕಬೇಕು. ಅದಕ್ಕೆ ಕೂಡಲೇ ಹೋಮಕೊಂಡು ತೆಗೆದ್ಬಿಡ್ತಾರೆ, ಒದ್ದ ಬಟ್ಟೆಯನ್ನು ಸಾರಿಸ್ಬಿಡ್ತಾರೆ, ಅಲ್ಲೇ ಎಲ್ಲರೂ ಎಲೆ ಹಾಕ್ತಾರೆ. ಅಲ್ಲಿ ಯಾರು ಊಟ ಕೊಡ್ತಾರಲ್ಲ ಅವರ ವಿಷಯ ದೇವರಿಗೆ ಗೊತ್ತಾಗ್ಬೇಕು. ಯಾಕೆ? ಇವರಿಗೇನೋ ತಣ್ಣಕ್ಕೆ ಆಗಿರುತ್ತೆ, ಅದು ಕಾಯ್ತಾ ಇರುತ್ತೆ, ಅದರ ಮೇಲೆ ಕೂತಿರ್ತಾರೆ ಊಟಕ್ಕೆ. ಊಟ ಹೇಗೆ ಹೋಗಬೇಕು, ಒಂದು ಕಡೆ ಸುಡ್ತಾ ಇರುತ್ತದು. ಆ ಥರ ಜೀವಿಗೆ ತಾಯಿ ಹೊಟ್ಟೆಯಲ್ಲಿ ಆ ಬಿಸಿಗೆ ಕುದ್ದು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ನಿರುಚ್ಛ್ವಾಸಂಬದ್ಧ ಅಂದರೆ ಉಸಿರಾಟ ಇಲ್ಲದೇ ಇರುವ ಥರ ಗಟ್ಟಿಯಾಗಿ ಕಟ್ಟಿ ಹಾಕಿರ್ತಾರೆ. ಇನ್ನೊಂದು ಕಡೆ ಹುಳುಗಳು ಕಡಿತಾ ಇರುತ್ತೆ, ಈ ಕಟ್ಟಿರುವೆ ಅಂತ ಬರುತ್ತೆ, ಚೂರು ದೊಡ್ಡ ಕೆಂಪಾಗಿರುತ್ತೆ, ಒಂದು ಕಡದ ಇಂಜೆಕ್ಷನ್ ಕೊಟ್ಟಂಗೆ ಆಗ್ತಾ ಇರುತ್ತೆ. ಅಂಥದ್ದು ಹುತ್ತಿದ್ದಂಗೆ ಹೇಳ್ತಾ ಇರುತ್ತೆ, ದೊಡ್ಡ ಹುತ್ತು ಥರ. ಅದರ ಮೇಲೆ ಕೂಡಿಸಿದ್ರೆ ನಮ್ಮನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಅಂತ ಹೇಗಿರಬೇಕು, ಮೈಯೆಲ್ಲ ಹೇಳಿ ಆ ಥರ ಮೈಯೆಲ್ಲ ಕಚ್ತಾ ಇದ್ದರೆ ಮೂರ್ಛ ಹೋಗ್ತಾ ಇರ್ತಾನೆ. ಇದರ ಜೊತೆಗೆ ತಾಯಿ ತಿನ್ನುವ ಉಪ್ಪು ಹುಳಿ ಖಾರ ಮೈಯೆಲ್ಲ ಹತ್ತಿದಂತೆ ಆಗಿ ಉರಿತಾ ಇರುತ್ತೆ. ಇಷ್ಟ ಒಳಗೆ ಕ್ಷಣ ಗಣನೆ ಮಾಡ್ತಾ ಇರ್ತಾನೆ, ಇವತ್ತು ಮುಗೀತು, ನಾಳೆ ಮುಗೀತು, ನಾಳದ್ದು ಮುಗೀತು ಅಂತ ನೋಡಿ ತಾಯಿ ಹೊಟ್ಟೆಯಿಂದ ಹೊರಗೆ ಬಂದು ಬೀಳುತ್ತಾನೆ. ಆ ಬೀಳೋ ಕ್ರಮ ಹೇಗೆ ಅಂದರೆ ಇಕ್ಷು ಯಂತ್ರವತ್ತು ಅಂತ ಹೇಳ್ತಾರೆ. ಅಂದರೆ ಈ ಕಬ್ಬಿನ ಯಂತ್ರದಲ್ಲಿ ಆ ಕಬ್ಬು ಹಾಕಿದಾಗ ಹೇಗೆ ಸಿಪ್ಪೆ ಥರ ಹೊರಗೆ ಬರುತ್ತೋ ಹಾಗೆ ತಾಯಿ ಹೊಟ್ಟೆಯಿಂದ ಹೊರಬರುವಾಗ ಸಿಪ್ಪೆ ಅಂತಾಗಿ ಬಂದು ಬೀಳ್ತಾನೆ. ಬಿದ್ದಾಗಲಿಂದ ಶುರು ದುಃಖ. ಒಂದು ವೇಳೆ ಅವನು ಹತ್ತಿಲ್ಲ ಅಂದರೆ ಡಾಕ್ಟರ್ಗೆ ಹೇಳಿ ಯಾಕೋ ನಮ್ಮ ಹುಡುಗ ಹತ್ತಿಲ್ಲ ಅಂತ ಹೇಳ್ತಾರೆ. ಹತ್ತಿಲ್ಲ ಅಂತ ಹೇಳಿದ ಕೂಡಲೇ ಆ ಒಂದು ಚೀವಟಿ ಹೊಡೆದು ಹತ್ತು, ಆವಾಗೆಲ್ಲ ಸಂತೋಷ. ಹತ್ತಾಣ ಆ ಆಳೋದು ಕೊನೆಯವರೆಗೂ ಇರುತ್ತೆ, ಅಳ್ತಾನೇ ಇರ್ತಾನೆ. ಹೌದಾ? ಇವಾಗ ಹುಟ್ಟಿದ ಕೂಡಲೇ ಹುಟ್ಟಲಿಕ್ಕೆ ಮೊದಲೇ ಸೀಟ್ ರಿಸರ್ವೇಷನ್ ಮಾಡಬೇಕು ಸ್ಕೂಲಲ್ಲಿ. ಹುಟ್ಟಲಿಕ್ಕೆ ಮೊದಲೇ ತಾಯಿ ಹೊಟ್ಟೆಯಲ್ಲಿರುವಾಗಲೇ ರಿಸರ್ವೇಷನ್ ಮಾಡಿಸ್ಬೇಕು. ಆ ಸ್ಕೂಲಿಗೆ ಹೋದರೆ ಆ ಹೇಳೋದು ಇವನಿಗೆ ಅರ್ಥ ಆಗಲ್ಲ, ಓದಿಲ್ಲ ಅಂತ ಅವರು ಹೊಡಿತಾರೆ, ಹೋಮ್ವರ್ಕ್ ಮಾಡಿಲ್ಲ ಅಂತ ಇವರು ಹೊಡಿತಾರೆ. ಆ ರೀತಿಯಲ್ಲಿ ಆ ಕಾಲ ಕಳೆದು ಇನ್ನು ಕೊನೆಗೆ ಅದರಲ್ಲಿ ಪಾಸಾಗಿ ಬಂದು ಉದ್ಯೋಗ ಸಿಗಲ್ಲ. ಅದಕ್ಕೂ ಮತ್ತು ಸೇವಾ ಸೂತ್ರ ಅದಾದ ಮೇಲೆ ಉದ್ಯೋಗ ಸಿಕ್ತು, ಸರಿಯಾದ ಉದ್ಯೋಗ ಸಿಗಲ್ಲ. ಆ ಉದ್ಯೋಗ ಸರಿಯಾಗಿಲ್ಲ, ದುಡ್ಡು ಸರಿಯಾಗಿ ಬರ್ತಾ ಇಲ್ಲ. ಇಷ್ಟೆಲ್ಲ ಆದರೆ ಮೇಲಿನವರ ಕಾಟ, ಕಡೆಗಿನವರ ಕಾಟ, ಪಕ್ಕದವರ ಕಾಟ, ಮನಃಶಾಂತಿ ಇಲ್ಲ. ಸರಿಯಪ್ಪ, ಎಲ್ಲ ಸರಿ ಹೋಯಿತು ಅಂದರೆ ಮದುವೆ ಆಗುತ್ತೆ. ಮದುವೆ ಆದರೆ ಇಬ್ಬರಿಗೂ ಸರಿ ಹೋಗಲ್ಲ, ಒದ್ದಾಡ್ತಾ ಇರ್ತಾರೆ. ಇಂಥ ಪರಿಸರದಲ್ಲಿ ಮಕ್ಕಳಾಗಿಲ್ಲ ಅಂತ ಮೇಲಿನವರ ಕಾಟ, ಯಾಕಿನ್ನ ಮಕ್ಕಳಾಗಿಲ್ಲ ಅಂತ. ಅದಕ್ಕೂ ಸೇವಾ ಸೂತ್ರ. ಮತ್ತು ಆ ಮಕ್ಕಳಾದ ಮೇಲೆ ಅವ್ರ ಬುದ್ಧಿ ಸರಿಗಿಲ್ಲ, ಕಾಲು ಸರಿಗಿಲ್ಲ, ಇದು ಸರಿಗಿಲ್ಲ, ಅದಕ್ಕೂ ಸೇವಾ ಸೂತ್ರ. ಅವರಿಗೆ ಸೀಟ್ ಸಿಕ್ಕಿಲ್ಲ, ಅದಾದ ಮೇಲೆ ಅವ್ರಿಗೆ ಓದು ಬಂದಿಲ್ಲ, ಅವರಿಗೆ ಉದ್ಯೋಗ ಬಂದಿಲ್ಲ, ಉದ್ಯೋಗ ಬಂದ ಮೇಲೆ ಮದುವೆ ಆಗಲಿಲ್ಲ, ಅವರಿಗೆ ಮಕ್ಕಳಾಗಲಿಲ್ಲ ಅಂತ. ಆ ಮಕ್ಕಳಿಗೆ ಬುದ್ಧಿ ಇಲ್ಲ, ನಾನ್ ಸ್ಟಾಪ್ ಆಗಿ ಹೋಗ್ತಾ ಇರುತ್ತೆ. ಈ ಪಕ್ಕದಲ್ಲಿ ಇವರ ಕಾಟ ಅವರ ಕಾಟ ಅದು ಇದರ ಮಧ್ಯೆ ಚೂರು ಚೂರು ಸುಖ ಸಿಗ್ತಾ ಇರುತ್ತೆ, ತುಂತುರು ತುಂತುರು ಸುಖ. ಅದಕ್ಕೆ ಹೇಳ್ತಾರೆ, ಒಬ್ಬ ಕಾಡಿನಲ್ಲಿ ಬರ್ತಾ ಇದ್ದ, ಬರುವಾಗ ಹುಲಿ ಅಟ್ಟಿಸ್ಕೊಂಡು ಬಂತು. ಹುಲಿ ಅಟ್ಟಿಸ್ಕೊಂಡು ಬಂತು, ಅವನು ಓಡ್ತಾ ಬಂದು ನೋಡ್ತಾನೆ, ಒಂದು ಹಾಳು ಭಾರಿ ಇತ್ತು, ಬಿದ್ದರೆ ಈ ಹುಲಿಯನ್ನು ತಪ್ಪಿಸ್ಕೋಬೋದಲ್ಲ ಅಂತ ಹಾರಿಬಿಟ್ಟ. ಹಾರಿದ ಮೇಲೆ ನೋಡ್ತಾನೆ, ಕಳೆಗೆ ದೊಡ್ಡ ಹಾವಿದೆ, ಬಾವಿ ಒಳಗೆ ಹಾವಿದೆ. ಅಯ್ಯೋ ಹಾವಿದೆಯಲ್ಲ ಅಂತ ನೋಡಿ, ಆ ಬಾವಿ ಗೋಡೆಗೆ ಒಂದು ಕೊಂಬೆ ಬಂದಿತ್ತು ಗಿಡದ್ದು, ಅದನ್ನು ಹಿಡ್ಕೊಂಡು ನೇತಾಡಿದ. ಆ ನೇತಾಡೋ ಹೊರಕ್ಕೆ ಆ ಕೊಂಬೆಗೆ ಮೊದಲೇ ಜೇನು ಗೂಡು ಕಟ್ಟಿತ್ತು, ಅದೆಲ್ಲ ಎದ್ದು ಇನ್ನು ಕಷ್ಟ ಇವೆ. ಅಷ್ಟರೊಳಗೆ ನೋಡ್ತಾನೆ, ಒಂದು ಚೇಳು ಬರ್ತಾ ಇದೆ ಆ ಗಿಡದ ಮೇಲೆ, ಇವನ ಕಚ್ಚಲಿಕ್ಕೆ ಬರ್ತಾ ಇದೆ, ಟೆನ್ಷನ್ ಜಾಸ್ತಿ ಆಯಿತು. ಅಷ್ಟರೊಳಗೆ ಮತ್ತು ನೋಡ್ತಾನೆ, ಆ ಗಿಡ ಏನಿದೆ ಅದರ ಬುಡವನ್ನು ಇಲಿ ಕಡಿತಾ ಇದೆ, ಯಾವಾಗಾದರೂ ಬಿದ್ದೋಗ್ಬೋದು. ಇಷ್ಟರೊಳಗೆ ಆ ಜೇನು ಚೂರು ಚೂರು ತೊಟ್ಟು ಅವನು ಬಾಯಿಗೆ ಬಿದ್ದರೆ ಎಷ್ಟು ಸುಖ ಇರುತ್ತೋ ಅಷ್ಟೇ ಸುಖ ಈ ಸಂಸಾರ ಅಂತ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಆದ್ದರಿಂದ ಅಮ್ಮ, ಭಗವಂತನ ಶರಣಾಗತಳಾಗು, ನಿನಗೆ ಅನುಗ್ರಹ ಮಾಡುತ್ತಾನೆ ಅಂತ ಚೆನ್ನಾಗಿ ತಿಳಿಸಿಕೊಟ್ಟಾಗ ಆಕೆ ಎಲ್ಲವನ್ನ ತ್ಯಾಗ ಮಾಡಿ ಭಗವಂತನ ಚಿಂತನೆ ಮಾಡುತ್ತಾ ಕೂತು ಸಿದ್ಧ ಸರೋವರ ಅಂತ ಕಪಿಲನಾಮಕ ಭಗವಂತ ಸ್ವಯಂ ತಾನೇ ಸ್ನಾನ ಮಾಡಿದ ಜಾಗ ಬಿಂದು ಸರೋವರ. ಆ ಬಿಂದು ಸರೋವರದಲ್ಲಿ ಆಕೆ ವಿಶೇಷವಾಗಿ ಸದ್ಗತಿಯನ್ನು ಪಡೆದಳು. ಭಗವಂತ ಉತ್ತರ ದಿಕ್ಕಿಗೆ ಹೊರಟ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಮತ್ತು ಪ್ರಶ್ನೆ ಬರ್ತಾ ಇದೆ, ಏನದು ಅಂದರೆ, ಅತ್ರಿ ಮಹರ್ಷಿಗಳ ಮನೆಯಲ್ಲಿ ಮೂವರು ಜಗತ್ತನ್ನೇ ರಕ್ಷಣೆ ಮಾಡತಕ್ಕಂಥ ಮೂವರು ಮಕ್ಕಳಾಗಿ ಬಂದರಲ್ಲ, ಆ ಕಥೆಯನ್ನು ಹೇಳಿ ಅಂತ ಹೇಳಿದಾಗ ಅವಾಗ ಹೇಳ್ತಾರೆ, ಅತ್ರಿ ಮಹರ್ಷಿಗಳು ಭಗವಂತನ ಕುರು ತಪಸ್ಸಿಗೆ ಕೊಡ್ತಾರೆ. ತಪಸ್ಸು ಮಾಡುವಾಗ ಮೂವರು ಬರ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು. ಮೂವರು ಬಂದರೆ ಇವರು ಕೇಳ್ತಾರೆ, ಒಬ್ಬರು ಕುರಿತು ತಪಸ್ಸನ್ನು ಮಾಡಿದೆ ನಾನು, ಕೇವಲ ವಿಷ್ಣುವನ್ನು ಕುರಿತು, ಮಿಕ್ಕ ಇಬ್ಬರು ದರ್ಶನವೂ ಸಿಗಲ್ಲ ನಿಮ್ಮದು, ಅಂಥದ್ದು ನೀವಾಗಿ ಬಂದು ಬಿಟ್ಟಿದ್ದೀರಾ, ಅದು ಹೇಗೆ ಸಾಧ್ಯ? ಅವಾಗಂದ್ರು, ನೀನು ಚಿಂತನೆ ಮಾಡಿದ್ದು ವಿಷ್ಣುವನ್ನೇ, ಆದರೆ ಆ ಚಿಂತನೆ ಮಾಡುವಾಗ ಹೀಗೆ ಚಿಂತನೆ ಮಾಡಿದೆ, ಏನಂತ, ಬ್ರಹ್ಮನೊಳಗೆ ಬ್ರಹ್ಮನಾಮಕ ಈ ವಿಷ್ಣುವೇ, ರುದ್ರನೊಳಗೆ ರುದ್ರನಾಮಕ ಅಂತ ಚಿಂತನೆ ಮಾಡಿದ್ಯಾ, ಅದಕ್ಕೆ ರುದ್ರದೇವರೊಳಗಿರುವ ರುದ್ರನಾಮಕ ಭಗವಂತ ಪ್ರೀತನಾದ ನೀ ಮಾಡಿದ ತಪಸ್ಸಿಗೆ, ಬ್ರಹ್ಮದೇವರೊಳಗಿರತಕ್ಕಂಥ ಬ್ರಹ್ಮನಾಮಕ ಭಗವಂತ ಅವನು ಸಂತುಷ್ಟನಾದ, ಹೌದಾ? ಇವಾಗ ಕನ್ನಡಿ ಮುಂದೆ ನೀವು ನಿಂತಿದ್ದೀರ, ನೀವು ನಗ್ತರೆ ಸಂತೋಷಪಟ್ಟರೆ ನಿಮ್ಮ ಪ್ರತಿಬಿಂಬವೂ ನಗಲೇಬೇಕಲ್ಲ, ಹೌದೋ ಅಲ್ಲೋ? ಅದೇ ಥರ ಒಳಗಿರುವ ಬಿಂಬಮೂರ್ತಿ ಸಂತುಷ್ಟನಾದರೆ ಪ್ರತಿಬಿಂಬಗಳು ಸಂತೋಷ ಆಗಬೇಕಯ್ಯ. ಈ ರೀತಿಯಲ್ಲಿ ಪ್ರತ್ಯೇಕ ಪ್ರತ್ಯೇಕ ನಮ್ಮ ಆರಾಧನೆ ಮಾಡದಿದ್ದರೂ ನಮ್ಮೊಳಗಿರುವ ದೇವರನ್ನು ಒಂದೇ ಕಡೆ ನಿಲ್ಲಿಸಿ ಆರಾಧನೆ ಮಾಡಿದ್ದಕ್ಕೆ ನಮಗೆಲ್ಲ ಸಂತೋಷ ಆಯಿತು, ನಾವು ಬಂದು ಬಂದು. ಇದನ್ನು ಅರಣ್ಯಕಾಚಾರ್ಯರು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಈ ವಿಷಯ ನಮ್ಮ ಸಾಧನೆಗೆ ಬಹಳ ಅತ್ಯಂತ ಉಪಕಾರಿ ಆಯಿತು. ಏನದು ಅಂದರೆ, ನಮಗೆ ಒಳಗೆ ತತ್ವಾಭಿಮಾನಿಗಳಿದ್ದಾರಲ್ಲ 24 ಜನ, ಅವರೆಲ್ಲರ ಮೂಲಕ ಸಾಧನೆ ಆಗ್ತಾ ಇದೆ. ನಮಗೆ ದೇವರ ಅಪರೋಕ್ಷ ಜ್ಞಾನ ಆಗಬೇಕು, ದೇವರ ದರ್ಶನ ಆಗಬೇಕು ಅಂದರೆ ಸಾಕ್ಷಾತ್ ದೇವರ ದರ್ಶನ ನಮಗಾಗಲ್ಲ. ಮೊದಲು ನಮಗಿಂತ ದೊಡ್ಡವರಾದ ಪುಷ್ಕರ, ನಂತರ ಶನೇಶ್ವರ, ಹೀಗೆ 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 ಜ್ಞಾನಿಗಳಾದ ಎಲ್ಲ ದೇವತೆಗಳ ಸಾಕ್ಷಾತ್ಕಾರ ಆದ ಮೇಲೆ ದೇವರ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕಾಗಿ 24 ಜನ ದೇವತೆಗಳ ಉಪಾಸನೆ ನಾವು ಮಾಡಬೇಕು. ನಮ್ಮ ದೇವರ ಪೆಟ್ಟಿಗೆಯಲ್ಲಿ ಬೇರೆ ದೇವತೆಗಳಿರ್ತಾರ? ಯಾರೂ ಇಲ್ಲ. ಪ್ರಾಣದೇವರಿರ್ತಾರೆ, ಇದ್ದರೆ ಗರುಡ ಶೇಷರಿರ್ತಾರೆ. ಹೌದಾ? ಗರುಡ ಶೇಷರು ಉಪಾಸನೆ ಮಾಡ್ತೀರಾ? ಇಲ್ಲ. ದೇವರ ಪೆಟ್ಟಿಗೆಯಲ್ಲಿ ಪ್ರತಿಮಾ ಇರುತ್ತೆ, ಇದ್ದದ್ದಕ್ಕೆ ಒಂದಷ್ಟು ನೀರು ಹಾಕಿ ತೀರ್ಥ ಕೊಟ್ಟು ಗೋವಿಂದ ಅಂತೀವಿ. ಅವ್ರ ಮಂತ್ರ ಜಪ ಏನಾದರೂ ಮಾಡ್ತೀವ? ಮಾಡಲ್ಲ. ಮಾಡಬೇಕು ಅಂದರು. ಅವಾಗಂದ್ರು ಒಬ್ಬ ವಾಯುದೇವರು ಚಿಂತನೆ ಮಾಡಲಿಕ್ಕೆ ನಮಗಾಗ್ತಾ ಇಲ್ಲ ಅಂತಹದ್ದು. 24 ಜನ ದೇವತೆಗಳನ್ನು ಪ್ರತ್ಯೇಕ ಪ್ರತ್ಯೇಕ ಚಿಂತನೆ ಮಾಡಿ ಅವರೆಲ್ಲರ ಅನುಗ್ರಹ ಪಡೀಬೇಕು ಅಂದರೆ ನಮಗೆ ಸಾಧ್ಯವ ಅಂದರೆ ಅರಣ್ಯಕಾಚಾರ ಹೇಳಿಕೊಡ್ತಾರೆ. ಸೂತ್ರ ಏನು ಅಂದರೆ, ಎಲ್ಲರೊಳಗೆ ಒಬ್ಬನಿದ್ದಾನೆ. 24 ಜನ ಬೇರೆ 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 ಇದ್ದಾರೆ, ಎಲ್ಲರೊಳಗಿರುವ ದೇವರು ಒಬ್ಬನೇ. ಅವನೇ ನನ್ನ ಬಿಂಬ ಅಂತ ತಿಳ್ಕೊಂಡು ಭಗವಂತನನ್ನು ಸಂತೋಷಗೊಳಿಸಿದರೆ, ನೀನೇ 24 ಜನ ದೇವತೆಗಳಲ್ಲಿ ಇದ್ದವ ಅಂತ ಚಿಂತನೆ ಮಾಡಿದರೆ ಏಕಕಾಲದಲ್ಲಿ 24 ದೇವತೆಗಳು ಪ್ರಸನ್ನರಾಗ್ತಾರೆ. ಈ ಸೂತ್ರವನ್ನು ಭಾಗವತದಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಸರಿ, ಅತ್ರಿ ಮಹರ್ಷಿಗಳಿಗೆ 3 ಜನ ದರ್ಶನ ಕೊಟ್ಟರು. ಏನು ಬೇಕು ವರ ಅಂತ ಕೇಳಿದರು. ಕೇಳಿದಾಗ ಹೇಳ್ತಾರೆ, ನಿಮ್ಮಂಥ ಮಕ್ಕಳು ಬೇಕು. ಅವರಂದರು ನಮ್ಮಂಥ ಮಕ್ಕಳಾಗಲಿ ಸಾಧ್ಯನೇ ಇಲ್ಲ, ನಾವೇ ಬರಬೇಕು ಅಂತ 3 ಜನ ಮಕ್ಕಳಾಗಿ ಬರ್ತಾ ಇದ್ದರು. ದತ್ತಂ ದೂರ್ವಾಸಸಂ ಸೋಮಂ ಅಂದರು. ದತ್ತ ಅಂದರೆ ಭಗವಂತ, ಶ್ರೀಹರಿಯೇ ದತ್ತನಾಮಕನಾಗಿ ಬಂದ. ರುದ್ರದೇವರೇ ದೂರ್ವಾಸರ ಅಂತ ಹೆಸರಿಂದ ಬಂದರು. ಬ್ರಹ್ಮದೇವರು ಸೋಮ ಅಂತ ಹೆಸರಿಟ್ಟುಕೊಂಡು ಬಂದರು. ಈ ರೀತಿಯಾಗಿ 3 ಬಂದರು. ಹಾಗಾದರೆ ದತ್ತ ಅಂದರೆ ಸಾಮಾನ್ಯವಾಗಿ ನಮಗೊಂದು ಫೋಟೋ ಸಿಗುತ್ತೆ, 3 ತಲೆ, ಹೌದಾ, ನಾಯಿ, ಅದಲ್ಲ. ಹೇಗೆ ವೇದವ್ಯಾಸರಂತೆ ಒಂದೇ ಶಿರಸ್ಸಿನಿಂದ ಇರುವಂಥ ಋಷಿ ರೂಪ ಅದು, ಯಾವುದು ವಿಶೇಷವಾದ ದತ್ತ ಅಂದರು. ಸನತ್ ಕುಮಾರಾದಿಗಳಿಗೆ ಉಪದೇಶ ಕೊಟ್ಟ ರೂಪ ಅಂದರು. ಈ ರೀತಿಯಾಗಿ ಅತ್ರಿ ಮಹರ್ಷಿಗಳ ಚರಿತ್ರೆಯನ್ನು ಹೇಳಿ ನಂತರ ಎಲ್ಲ ಪ್ರಜಾಪತಿಗಳು ಸೇರಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಯಜ್ಞವನ್ನು ಮಾಡ್ತಾ ಇದ್ದರೆ ಅಲ್ಲಿ ಬ್ರಹ್ಮದೇವರು ಬಂದಿದ್ದಾರೆ, ರುದ್ರದೇವರು ಬಂದಿದ್ದಾರೆ, ಎಲ್ಲರೂ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮಧ್ಯದೊಳಗೆ ದಕ್ಷ ಪ್ರಜಾಪತಿಗಳು ಬರ್ತಾ ಇದ್ದಾರೆ. ಅಂದರೆ ಯಾವುದೋ ಕೆಲಸದಿಂದ ಹೋದರು, ಮಧ್ಯದಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಎಲ್ಲರೂ ಎದ್ದು ನಿಲ್ತಾ ಇದ್ದಾರೆ, ಬ್ರಹ್ಮದೇವರು ಎದ್ದಿಲ್ಲ, ರುದ್ರದೇವರು ಎದ್ದಿಲ್ಲ. ಅವಾಗಂದ್ರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಕೂತರು. ರುದ್ರದೇವರ ಕಡೆ ನೋಡಿ ದಕ್ಷ ಪ್ರಜಾಪತಿಗಳು ಹೇಳ್ತಾ ಇದ್ದಾರೆ, ಇವ ನನಗೆ ಅವಮಾನ ಮಾಡಿದ್ದಾನೆ. ಲೋಕಪಾಲಕನಾಗಿರಬಹುದು, ನನಗಿಂತ ದೊಡ್ಡವನಾಗಿರಬಹುದು, ಆದರೆ ನನ್ನ ಮಗಳನ್ನು ಮದುವೆ ಆದದ್ದಕ್ಕೆ ನನ್ನ ಶಿಷ್ಯನಾದ, ಅಳಿಯ ಶಿಷ್ಯ. ಆದ್ದರಿಂದ ನನ್ನ ಮಗಳನ್ನು ಮದುವೆ ಆದಂಥ ಇವ ನನಗೆ ಎದ್ದು ನಮಸ್ಕಾರ ಮಾಡಬೇಕಾಗಿತ್ತು, ಮಾತಾಡಿಸಬೇಕಾಗಿತ್ತು, ಮಾತು ಆಡಿಸಲಿಲ್ಲ. ಆದ್ದರಿಂದ ಇಂಥವನಿಗೆ ನನ್ನ ಮಗಳನ್ನು ಕೊಟ್ಟೆ ಅಂತ ನಾನಾ ರೀತಿಯಾಗಿ ಮಾತಾಡುತ್ತಾರೆ. ಮಾತಾಡಿ ಶಾಪವನ್ನು ಕೊಡುತ್ತಾರೆ. ಈ ರುದ್ರದೇವರಿಗೆ ಯಜ್ಞ ಭಾಗವೇ ಇಲ್ಲದೆ ಹೋಗಲಿ. ಅದರಲ್ಲಿ ತುಂಬ ಮಾತುಗಳನ್ನು ಹೇಳುತ್ತಾರೆ ರುದ್ರದೇವರನ್ನು ಕುರಿತು. ಅದಕ್ಕಂದರೂ ದೇವತೆಗಳು, ಜ್ಞಾನಿಗಳು ಒಂದು ವೇಳೆ ತಮ್ಮ ಪ್ರಾರಬ್ಧ ಕರ್ಮಾನುಸಾರ ದೊಡ್ಡವರನ್ನು ದ್ವೇಷ ಮಾಡೋದೇ ಬಂದರೆ ಆ ಒಂದು ಹೊತ್ತಿಗವರಿಗೆ ದ್ವೇಷದಿಂದ ಬೈದಂತೆ ಇದ್ದರೂ ಅದು ಬೈಗಳಲ್ಲ, ಸ್ತೋತ್ರವೇ ಆಗುತ್ತೆ. ಅದು ದೇವತೆಗಳ ರಹಸ್ಯ. ಏನಂತ ಬೈದರು ರುದ್ರದೇವರನ್ನು ಅಂದರೆ ಮರ್ಕಟಲೋಚನ ಅಂತ ಬಂದರು. ಕೋತಿ ಥರ ಕಣ್ಣಿದೆ, 3 ಕಣ್ಣು ಇವನಿಗೆ ಕೊಟ್ಬಿಟ್ಟೆ. ಅಲ್ಲಪ್ಪ, ಮದುವೆ ಮಾಡಿಕೊಡೋ ಕಾಲಕ್ಕಾಗಿ ನೋಡಲಿಲ್ವಾ, 3 ಕಣ್ಣು ಕಾಣಿಸಲಿಲ್ಲ, ಏನಪ್ಪ ಇವಾಗ ಕಾಣಿಸ್ತೇನು ಅದಕ್ಕಂದ್ರು ಮರ್ಕಟ ಲೋಚನ ಅಂದ್ರೆ ರುದ್ರದೇವರನ್ನ ಯಾಕಂದ್ರು ಅಂದ್ರೆ ಮರ್ ಅಂದ್ರೆ ಮರಣ, ಅದನ್ನ ಕಟತಿ ದಹನ ಮಾಡುತ್ತಾದ್ದರಿಂದ ನಮ್ಮ ಅಪಮೃತ್ಯುವನ್ನ ಸುಡುವ ಕಣ್ಣಿರತಕ್ಕಂಥವ ಮರ್ಕಟ ಲೋಚನ. ನಂತರ ಚಿತಾಭಸ್ಮ ಸ್ನಾನ ಮಾಡ್ತಾರಂತವರು, ಭಸ್ಮದಿಂದಲೇ ಸ್ನಾನ ಮಾಡ್ತಾರೆ, ಅಮಂಗಳ ಅಂದ್ರು. ಅದಕ್ಕಂದ್ರು ರುದ್ರದೇವರು ಕಂಡ ಕಂಡವರ ಚಿತಾಭಸ್ಮದಿಂದ ಸ್ನಾನ ಮಾಡಲ್ಲ. ಪ್ರೇತಾಸ್ಥಿ ಗ್ರಂಥಿ ಭೂಷಣ, ಕೊರಳಲ್ಲಿ ಅಸ್ಥಿಗಳನ್ನು ಹಾಕ್ಕೊಂಡಿರ್ತಾನೆ. ಸಾಮಾನ್ಯವಾಗಿ ನಿಯಮ ಹೇಗೆ ಅಂದರೆ, ನಾವು ಸ್ಮಶಾನದ ಮೇಲೆ ಒಂದು ವೇಳೆ ಹೋಗುವ ಸಂದರ್ಭ ಬಂದರೆ ಆ ಚಿತಾಭಸ್ಮ ಅಲ್ಲಿರೋದು ಗಾಳಿಗೆ ಹಾರಿ ನಮ್ಮ ತಲೆ ಮೇಲೆ ಬಿದ್ದರೆ ಚೂರಾದು, ಆವಾಗ ಸಚೇಲ ಸ್ನಾನ ಮಾಡಬೇಕು ಹೋಗಿ. ಅಷ್ಟು ಮೈಲಿಗೆ ಚಿತಾಭಸ್ಮ, ಇಲುಬು ಅಷ್ಟೇ ಮೈಲಿಗೆ. ನೋಡಿ ನಮ್ಮಲ್ಲಿ ಇಲುಬು ಇದೆಯಾ ಇಲ್ವಾ? ಇದೆ. ಈಗ ಮೈಲಿಗೆ ಇಲ್ಲ, ದೇವರು ಬಿಟ್ಟ ಕೂಡಲೇ ಶರೀರ ಮೈಲಿಗೆ, ಎಲುಬು ಮೈಲಿಗೆ ಅಂತ ಅದು ಹೇಳ್ತಾರೆ. ರುದ್ರದೇವರು ಮೈ ತುಂಬ ಎಲುಬುಗಳನ್ನು ಹಾರವಾಗಿ ಹಾಕ್ಕೊಂಡಿದ್ದಾರೆ, ಕೊರಳಲ್ಲಿ ಮೈಯೆಲ್ಲ ಚಿತಾಭಸ್ಮ ಹಚ್ಕೊಂಡಿದ್ದಾರೆ. ಅದು ಚೂರು ಬಿದ್ರೇ ಅಮಂಗಳ ಅಂದರೆ ಮೈ ತುಂಬ ಹಚ್ಕೊಂಡಾಗ ಇದು ಅಮಂಗಳ ಅಲ್ಲವೇನು? ಶಿವ ಅಂತ ಹೆಸರು ಆ ಶಿವ ಅಮಂಗಳ ಅಂದರು. ಅದಕ್ಕರ್ಥ ಹೇಳ್ತಾರೆ ಯಾದವಾರ್ಯರು, ಅವರು ಶರೀರ ತ್ಯಾಗ ಮಾಡಿದ ಮೇಲೆ ಅಸ್ಥಿ ಸಂಚಯನಕ್ಕೆ ಹೋದರೆ ಅಲ್ಲಿನ ಶಬ್ದ ಬರ್ತಿತ್ತು, ಗೊಯ್ ಅಂತ ಏನೋನು ಹೇಳ್ತಾರೆ. ಕಿವೆತ್ತ ಇಟ್ಟರೆ ಭಾಗವತ ಬರ್ತಾ ಇದೆ, ಅಸ್ಥಿಗಳಿಂದ ಭಾಗವತ ಕೇಳಿಸ್ತಾ ಇದೆ. ಅದನ್ನು ನೋಡಿದರು. ಅದಕ್ಕೆ ಹೇಳ್ತಾರೆ ರುದ್ರದೇವರು ಅಂಥವರ ಅಸ್ಥಿಗಳನ್ನು ಕೊರಳಲ್ಲಿ ಹಾಕ್ಕೊಳ್ತಾರೆ, ಅಂಥವರ ಭಸ್ಮವನ್ನು ಹಚ್ಚಿಕೊಳ್ತಾರಟ್ಟೆ ಹೊರತು ಕಂಡ ಕಂಡವರ ಭಸ್ಮವನ್ನು ಹಚ್ಚಿಕೊಳ್ಳುವವರು ರುದ್ರದೇವರಲ್ಲ ಅಂದರು. ಸರಿ, ಈ ಇಂಥ ರುದ್ರದೇವರಿಗೆ ಯಜ್ಞ ಭಾಗವೇ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟರು. ಅದನ್ನು ನೋಡಿ ನಂದೀಶ್ವರ ಶಾಪ ಕೊಡ್ತಾರೆ, ನೀವು ಪಾಖಂಡಿಗಳಾಗ್ರಿ. ನಂತರ ಭೃಗು ಮಹರ್ಷಿಗಳು ಶಾಪ ಕೊಡ್ತಾರೆ. ಒಬ್ಬರಿಗೊಬ್ಬರು ಶಾಪ ಪ್ರತಿಶಾಪಗಳಾದ ಮೇಲೆ ರುದ್ರದೇವರಲ್ಲಿಂದ ಚೂರು ಹೊರಟು ಹೋಗ್ತಾರೆ. ಸಾಕು, ಇಲ್ಲಿರಬಾರದು, ಅವಮಾನ ಆದ ಕಡೆ ಇರಬಾರದು ಅಂತ ತಾವು ಹೊರಟು ಹೋಗ್ತಾ ಇದ್ದಾರೆ. ಅವಾಗ ಸಿಟ್ಟಿನಿಂದ ದಕ್ಷ ಪ್ರಜಾಪತಿಗಳು ಅವರು ಹೊರಟು ಹೋಗಿ ರುದ್ರದೇವರ ಮೇಲೆ ದ್ವೇಷವನ್ನು ಸಾಧಿಸಲಿಕ್ಕೆ ತಮ್ಮ ಮನೆಯಲ್ಲೇ ಪ್ರಜಾಪತಿ ಸವಾ ಬೃಹಸ್ಪತಿ ಸವಾ ಅಂತ ಒಂದು ಯಜ್ಞವನ್ನು, ಬೃಹಸ್ಪತಿ ಯಜ್ಞ ಅಂತ ಮಾಡುತ್ತಾ ಇದ್ದಾರೆ. ಅಳಿಯನನ್ನೇ ಕರೀಲಿಲ್ಲ, ಮಗಳನ್ನೇ ಕರೀಲಿಲ್ಲ, ಕರೆಯದೆ ಯಜ್ಞ ಮಾಡಿಬಿಡ್ತಾ ಇದ್ದಾರೆ. ಅದಕ್ಕೇನು ಅಂದರೆ ರುದ್ರದೇವರಿಗೆ ಕೊಡುವ ಭಾಗವನ್ನು ಕೊಡಬಾರದು, ರುದ್ರ ಭಾಗ ಕೊಡದೆ ಯಜ್ಞ ಮಾಡಬೇಕೆಂಬ ಸಂಕಲ್ಪ, ಅದರಿಂದ ಯಜ್ಞವನ್ನು ಮಾಡುತ್ತಾ ಇದ್ದಾರೆ. ಆವಾಗ ಕೈಲಾಸದ ಮೇಲೆ ಎಲ್ಲರೂ ಹೋಗ್ತಾ ಇದ್ದಾರೆ. ಆವಾಗ ಆಕೆ ಕೇಳುತ್ತೆ, ಸತೀದೇವಿ ಕೇಳುತ್ತಾಳೆ ಎಲ್ಲರನ್ನ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ಮಪ್ಪನ ಮನೆಗೆ ಹೋಗ್ತಾ ಇದ್ದೇವೆ, ಅಲ್ಲೇ ಕಾರ್ಯಕ್ರಮ, ನಿನಗೂ ಗೊತ್ತಿಲ್ವಾ ಅಂತಾರೆ. ಆವಾಗ ಆಕೆ ಗಂಡನ ಹತ್ರ ಬರ್ತಾಳೆ, ನಮ್ಮಪ್ಪನ ಮನೆಯಲ್ಲಿ ಕಾರ್ಯಕ್ರಮವಂತೆ, ನಾನು ಹೋಗದಿದ್ರೆ ಹೇಗೆ? ರುದ್ರದೇವರು ಹೇಳ್ತಾರೆ, ಕರೀಲಿಲ್ಲ, ನನ್ನ ಕರೀಲಿಲ್ಲ, ಅಳಿಯನಾದವನನ್ನು ಕರೆಯದೆ ಹೋಗಬಾರದು. ಅದಕ್ಕಾಕೆ ಉತ್ತರ ಕೊಡ್ತಾಳೆ, ಗಂಡನ ಮನೆಗೆ, ಗುರುಗಳ ಮನೆಗೆ, ಬಂಧುಗಳ ಮನೆಗೆ ಅನಾಹುತಾಹ ಅಪಿ ಯಾಂತಿ ಬಂಧುಷು. ಅನಾಹುತಾಹ ಅಂದರೆ ಆಹ್ವಾನವಿಲ್ಲದೇನೆ ಹೋಗಬಹುದು. ಅಪ್ಪನ ಮನೆಯಲ್ಲಿ, ಗಂಡನ ಮನೆಯಲ್ಲಿ ಮತ್ತು ವಿಶೇಷವಾಗಿ ಬಂಧುಗಳ ಮನೆಯಲ್ಲಿ ಅರ್ಥ ಆಗಿಲ್ಲ. ಅಪ್ಪನ ಮನೆಯಲ್ಲಿ ಸರಿ ಹೋಯಿತು, ಗಂಡನ ಮನೆಯಲ್ಲಿ ಅಂದರೆ ಈ ಕಿತ್ತಾಳಲ್ಲ ಅಂದರೆ ಹಾಗಲ್ಲ. ಗಂಡನ ಮನೆಯ ತನ್ನ ತವರ ಮನೆಗೆ ಹೋದಾಗ ಗಂಡ ಏನಾದರೂ ಕಾರ್ಯಕ್ರಮ ಇಟ್ಟುಕೊಂಡ್ರೆ, ಅದಾಟಾಗಿ ಇದ್ದಕ್ಕಿದ್ದಂತೆ ಇಟ್ಟುಕೊಂಡ್ರೆ, ಹೆಂಡತಿಗೆ ಹೇಳಲಿಕ್ಕೆ ಸಮಯ ಸಿಗದೆ ಹೋದರೆ, ಅಂದರೆ ಅವಾಗೆಲ್ಲ ಫೋನ್ಗೆ ಏನು ಇರ್ತಾ ಇದ್ದಿಲ್ಲ, ಯಾವುದು ಇರ್ತಾ ಇದ್ದಿಲ್ಲ, ಪತ್ರ ಕಳಿಸ್ಬೇಕು, ಅದು ತಲುಪೋದ್ರೊಳಗೆ ಎಲ್ಲೋ ಹೋಗ್ತದೋ ಏನೋ ಗೊತ್ತಿಲ್ಲ, ಮನುಷ್ಯನ ಕಳಿಸ್ಬೇಕು. ಆವಾಗ ಏ ನನ್ನ ಗಂಡ ನಂಗೆ ಹೇಳದೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಕೊಡಬಾರ್ದಂತೆ, ಏ ನಮ್ಮವ್ರು ಮಾಡ್ತಿದ್ದಾರೆ ನಂಗೆ ಗೊತ್ತಾಗಲಿಲ್ಲ ಅಂತ ಹೋಗಬೇಕು ಅಂದರು. ಈ ರೀತಿ ಹೇಳಿದಾಗ ರುದ್ರದೇವರು ಹೇಳ್ತಾರೆ, ಹಾ ತ್ವಯೋಕ್ತಂ ಶೋಭನಮೇವ ಶೋಭನೆ ಅನಾಹುತಾಹ ಅಪಿ ಯಾಂತಿ ಬಂಧುಷು. ಹೌದು, ನೀನು ಹೇಳಿದ ಸತ್ಯವೇ. ಆದರೆ ಹೇಗೆ ಕರೆಯದೇನೆ ನಮ್ಮವರಿದ್ದ ಕಡೆಗೆ ಹೋಗಬಹುದು? ಆದರೆ ಯದಿ ಅನುತ್ಪಾದಿತ ದೋತ ದೋಷದೃಷ್ಟಯ, ನಾವು ಎದ್ರೂ ಕೂತರೂ ನಮ್ಮೊಳಗೆ ದೋಷವನ್ನು ಹುಡುಕುವ ಬುದ್ಧಿ ಅವರಿಗೆ ಬಾರದಿದ್ದರೆ ನಾವು ಅಲ್ಲಿಗೆ ಹೋಗ್ಬೋದು. ನಮ್ಮನ್ನು ಕಂಡ್ರೆ ಸಾಕು, ನಮ್ಮಲ್ಲಿ ದೋಷವನ್ನು ಹುಡುಕುವ ಬುದ್ಧಿ ಇದ್ದರೆ ಅಲ್ಲಿಗೆ ಹೋಗಬಾರದು. ಯಾಕೆ ಅಂದರೆ ಅವರು ಅವಮಾನ ಮಾಡುತ್ತಾರೆ. ಅವಮಾನ ಮಾಡಿದಾಗ ತಡೆಯದೇ ಇಲ್ಲದೆ ಅವಾಗೇನಾಗುತ್ತೆ? ಮರಣಾಯ ಕಲ್ಪತೆ, ಸದ್ಯೋ ಮರಣಾಯ ಕಲ್ಪತೆ, ಅಂದರೆ ಆಗಲೇ ಸಾಯಲೇಬೇಕಾಗುತ್ತೆ ಅಂದರು. ಅಂದರೆ ಹೋಗಬೇಡ ಅಂತ ಹೇಳಿದರು. ಆದರೆ ಆಕೆ ನಾನು ಹೋಗ್ತೇನೆ ಅಂತ ಹೊರಟು ಹೋದ್ಲಂತ, ಹೊರಟು ಹೋಗ್ತಾ ಇದ್ದಾಳೆ. ಆವಾಗ ಪ್ರಮಥಗಣಗಳೆಲ್ಲ ಆಕೆಯನ್ನು ಹಿಂಬಾಲಿಸಿ ಹೋದರು ಅಂತ. ಈಗ ಸ್ವಲ್ಪ ನಿಲ್ಲಬೇಕು, ಕಥಾ ಹೀಗೆ ಮುಂದಕ್ಕೆ ಹೋಗ್ಬಿಡುತ್ತೆ. ಆವಾಗ ಅಯ್ಯೋ, ರುದ್ರದೇವರು ಹೆಂಡತಿ ಕೂಡ ನಮ್ಮವರಂತೇನೆ, ಗಂಡನ ಮಾತು ಕೇಳದೆ ತವರ ಮನೆಗೆ ಹೋದ ಹೆಂಗಸರ ಪಟ್ಟಿಯಲ್ಲಿ ಮೊದಲಿಗಳಿಗೆ, ಗಂಡ ಹೋಗಬೇಡ ಅಂದರೂ ಕೂಡ ತವರ ಮನೆಗೆ ಹೋದವಳು ಅಂತ ಆಕೆಯನ್ನು ಅಂದುಕೊಂಡ್ರೆ ಅದು ತಪ್ಪಾದ ಕಲ್ಪನೆ ಹೇಳ್ತಾರೆ. ಯಾಕೆ ಅಂದರೆ ಹೇಳ್ತಾರೆ, ಆಕೆ ಯಾವಾಗಾದರೆ ರುದ್ರದೇವರನ್ನು ತನ್ನ ಅಪ್ಪ ಬೈದಿದ್ನೋ ಅವಾಗಿಂದ ಆಲೋಚನೆ ಮಾಡಿದ್ದಂತೆ. ಅರಣ್ಯಕಾಚಾರ್ಯ ರಹಸ್ಯ ಹೊರಗೆ ಹಾಕ್ತಾರೆ. ಆಕೆ ಉಡುಗೆ ತೊಡುಗೆ ಹಾಕ್ಕೊಂಡು ತವರು ಮನೆಯಲ್ಲಿ ತಿರುಗಾಡಬೇಕು ಅಂತ ಹೋದವಳಲ್ಲ, ಗಂಡನನ್ನು ಅಪ್ಪ ಬೈದಾಗ ಈ ಅಪ್ಪ ಕೊಟ್ಟ ಶರೀರ ಇದು, ಇಂಥ ರುದ್ರದೇವರನ್ನು ಬೈದ ಅಪ್ಪ ಕೊಟ್ಟ ಶರೀರವಿದು. ರುದ್ರದೇವರು ಕರೆಯೋ ಕಾಲಕ್ಕೆಲ್ಲ ದಾಕ್ಷಾಯಿಣಿ ದಾಕ್ಷಾಯಿಣಿ ಅಂತ ಕರೀತಾರೆ, ಈ ಅಪ್ಪನ ಮಗಳೇ ಅಂತ ಕರೀತಾರೆ. ಆ ಕರೆದಾಗೆಲ್ಲ ನೋವಾಗುತ್ತೆ, ಅಯ್ಯೋ ಈ ಅಪ್ಪ ಬೈದಲ್ಲ ನಮ್ಮ ಗಂಡನನ್ನು ಅಂತ. ಅದಕ್ಕೆ ಈ ಶರೀರ ಸುಟ್ಟಾಕ್ಬಿಟ್ರೆ ಸಾಕು ಅಂತ ಮೊದಲೇ ನಿರ್ಣಯ ಮಾಡಿಕೊಂಡ್ಲು. ಮಾಡಿಕೊಂಡದ್ದಕ್ಕೆ ಹೊರಟ್ಲು. ಹೊರಡೋ ಕಾಲಕ್ಕೆ ರುದ್ರದೇವರಂದರು ಮರಣಕ್ಕೆ ಕಾರಣ ಆಗುತ್ತೆ, ಮಹಾ ಆಜ್ಞ ಅಂತ ಹೊರಟು ಹೋಗ್ತಾ ಇದ್ದಾಳೆ. ಯಾಕೆ ಮರಣಕ್ಕಾಗಿ ಹೊರಟಿದ್ದಾಕೆ. ಅಲ್ಲಿಗೆ ಹೋದ ಮೇಲೆ ರುದ್ರದೇವರಿಗೆ ಭಾಗವಿಲ್ಲದೆ ಯಜ್ಞ ಮಾಡುತ್ತಾ ಇದ್ದರೆ ಅಪ್ಪನಿಗೆ ಚಿತ್ಕಾರ ಹಾಕಿ ನಂತರ ನೀ ಕೊಟ್ಟ ಶರೀರ ಇಲ್ಲೇ ದಹನ ಮಾಡುತ್ತಾ ಇದ್ದೇನೆ ಅಂತ ಎಲ್ಲರ ಎದುರಿಗೆ ಶರೀರವನ್ನು ದಹನ ಮಾಡಿಬಿಟ್ಟ. ಇದಕ್ಕಾಗಿ ಆಕೆ ಹೋದ್ಲಷ್ಟೇ ಹೊರತು ಪರಮ ವಿರಕ್ತಳಾಕಿ, ಪರಮ ವಿರಕ್ತಳಾಗಿದ್ದಾಳೆ. ಆ ರೀತಿಯಾಗಿರತಕ್ಕಂಥ ಆಕೆ ಶರೀರ ದಹನ ಆದ ಕೂಡಲೇ ಯೋಗಾಗ್ನಿಯಲ್ಲಿ ಪ್ರಮಥ ಗಣಗಳೆಲ್ಲ ಎದ್ದು ಯಜ್ಞ ಧ್ವಂಸ ಮಾಡಲಿಕ್ಕೆ ಹೋದಾಗ ದಕ್ಷಿಣಾಗ್ನಿಯಲ್ಲಿ ಭೃಗು ಮಹರ್ಷಿಗಳು ಆಹುತಿಯನ್ನು ಕೊಟ್ಟರೆ ಋಭುಗಣಗಳು ಹೊಟ್ಟಿ ಪ್ರಮಥಗಣಗಳನ್ನು ಹೊಡೆದು ಓಡಿಸ್ತಾರೆ. ಆವಾಗ ನಾರದರು ಬಂದು ರುದ್ರದೇವರಿಗೆ ಹೇಳ್ತಾರೆ, ಹೇ ಸ್ವಾಮಿ ಹೀಗಾಯಿತು ಅಂತ ಹೇಳಿದಾಗ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿ ಮಾಡಿ, ವೀರಭದ್ರ ಅಂದರೆ ಯಾರೂ ಅಲ್ಲ, ರುದ್ರದೇವರ ಒಂದಂಶ, ಅವರು ಹುಟ್ಟಿ ಹೋಗಿ ಯಜ್ಞ ಧ್ವಂಸ ಮಾಡುತ್ತಾರೆ. ಯಜ್ಞ ಧ್ವಂಸ ಮಾಡಿ ಆ ದಕ್ಷ ಪ್ರಜಾಪತಿಗಳ ತಲೆಯನ್ನು ಕತ್ತರಿಸಲಿಕ್ಕೆ ನೋಡುತ್ತಾರೆ. ನೋಡಿದರೆ ಚರ್ಮವೂ ಕತ್ತರಿಸಲಿಕ್ಕಾಗಲ್ಲ. ಯಾಕೆ ಅಂದರೆ ಯಜ್ಞ ಮಾಡತಕ್ಕಂಥವ ಅದನ್ನು ದೇವರು ರಕ್ಷಣೆ ಮಾಡ್ತಾ ಇರ್ತಾರೆ. ಅದಕ್ಕೆ ನೋಡುತ್ತಾರೆ, ಯಜ್ಞ ಮಾಡಬೇಕಾದ ಯಜಮಾನ ಪಶುವಿನ ಸ್ಥಾನಕ್ಕೆ ಬಂದಿದ್ದಾನೆ ಸಿಟ್ಟಿನಿಂದ, ಅದಕ್ಕೆ ಬರಿ ಕೊಡ್ತಾ ಇದ್ದೇನೆ ಅಂದಾಗ ಭಗವಂತ ಅನುಗ್ರಹ ಮಾಡಿದ, ತನೇ ಕತ್ತರಿಸಿದ. ನಂತರ ಬ್ರಹ್ಮದೇವರು ಬಂದು ಕೈಲಾಸಕ್ಕೆ ರುದ್ರದೇವರ ಸ್ತೋತ್ರ ಮಾಡುತ್ತಾರೆ. ಅದಕ್ಕೆ ಆಚಾರ್ಯ ಅಂದರು, ಮಾಡಿದ್ದು ರುದ್ರದೇವರಿಗಲ್ಲ, ರುದ್ರಾಂತರ್ಗತ ನರಸಿಂಹನಿಗೆ. ಮಿಕ್ಕವರಂದರು ಬೇರೆಯವರೆಲ್ಲ, ಏ ರುದ್ರದೇವರನ್ನೇ ಮಾಡಿದ್ದು. ಅವಾಗ ಅಂದರು ಆಚಾರ್ಯರು, ಸ್ತೋತ್ರ ನೋಡ್ರಿ ಒಂದ್ಸಲ, ಸ್ತೋತ್ರ ಏನು? ನಿಮ್ಮನ್ನು ನಾನು ಸ್ತೋತ್ರ ಮಾಡಿದರೆ ಇಲ್ಲಿ ಇರೋರಿಗೆಲ್ಲ ನೀವೇ ಶಕ್ತಿ ಕೊಡೋರು ಅಂದರೆ ಸ್ತೋತ್ರ ಚೆನ್ನಾಗಿರುತ್ತೆ. ನಿಮಗೆ ನೀವೇ ಶಕ್ತಿ ಕೊಡೋರು ಅಂತ ಹೇಳ್ಕೊಳ್ಳಿ, ನಿಮಗೆ ನೀವೇ ಶಕ್ತಿ ಕೊಡ್ತೀರಿ ಅಂತ ಸ್ತೋತ್ರ ಮಾಡ್ತಾರ ಯಾರಾದರೂ? ಅದಕ್ಕೆ ಹೇಳ್ತಾರೆ, ರುದ್ರದೇವರನ್ನು ನೋಡಿ ಶಕ್ತೇ ಶಿವಸ್ಯ ಚ, ಹೇ ಸ್ವಾಮಿ ನೀನು ರುದ್ರನಿಗೂ ಶಕ್ತಿ ಕೊಡುವವ ಅಂತ ರುದ್ರದೇವರು ನೋಡಿ ಹೇಳಿದರು. ಅಂದರೆ ರುದ್ರದೇವರ ಸ್ತೋತ್ರವಾದು ರುದ್ರ ಅಂತರ್ಗತ ನರಸಿಂಹನ ಸ್ತೋತ್ರ. ನರಸಿಂಹ ಸಂತುಷ್ಟನಾದ, ರುದ್ರದೇವರು ಸಂತುಷ್ಟರಾದರು. ನಂತರ ಎಲ್ಲರೂ ಬಂದು ಯಜ್ಞವನ್ನು ಸರಿ ಮಾಡುತ್ತಾ ಇದ್ದಾರೆ. ದಕ್ಷ ಪ್ರಜಾಪತಿಗಳಿಗೆ ಯಜ್ಞ ಪಶುವಿನ ಶಿರಸ್ಸನ್ನು ಇಡುತ್ತಾ ಇದ್ದಾರೆ. ಅಲ್ಲಿ ಪ್ರಶ್ನೆ ಬಂತು, ಮಕ್ಕಳಂಥವರು ದೇವತೆಗಳು ರುದ್ರದೇವರಿಗೆ, ಒಂದು ವೇಳೆ ಏನಾದರೂ ಬೈದರೂ ಕೂಡ ಅವನ ಸರಿ ಮಾಡಬೇಕಷ್ಟೇ, ಅವರು ತಲೆ ಕಡಿಯೋದ? ಅವಾಗಂದ್ರು ಕರುಣೆಯಿಂದ ತಲೆ ಕಡಿದ್ರು ಅಂದರು. ಅದೇ ಅಲ್ಲಿ ಕರುಣೆ ಇದೆ, ತಲೆ ಕಡಿಯೋದೇನು? ಅವಾಗ ದಕ್ಷ ಪ್ರಜಾಪತಿಗಳು ಸ್ತೋತ್ರ ಮಾಡುತ್ತಾರೆ, ಸ್ವಾಮಿ ನನ್ನ ತಲೆ ಕಡಿದು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ, ಯಾಕಪ್ಪ ಏನಾಯಿತು ಅದು ಅಂತ ಹೇಳ್ತಾರೆ. ಒಂದು ವೇಳೆ ನನ್ನ ತಲೆ ಹಾಗೆ ಇಟ್ಟಿದ್ರೆ ನಿಮ್ಮನ್ನು ಬೈದ ನಾಲಿಗೆ ಅಂತ ನಾಲಿಗೆ ನೋಡಿದಾಗೆಲ್ಲ ನನ್ನನ್ನು ನಾನು ಬೈಕೊಳ್ಬೇಕಾಗಿತ್ತು, ಅಂಥ ದೌರ್ಭಾಗ್ಯ ತಪ್ಪಿಸಿ ಒಳ್ಳೆ ಮುಖ ಕೊಟ್ಟಿದ್ದೀರಾ, ನನಗೆ ಆನಂದ ಆಯಿತು ಅಂದರು. ಅದಕ್ಕೆ ಅಂದರು ರುದ್ರದೇವರು, ನೀನನ್ನು ಬೈದದ್ದಕ್ಕೆ ಕಡದಿಲ್ಲ, ನಿನಗೆ ದುಃಖ ಬರಬಾರದು ಅಂತಲೇ ತಲೆ ಕಡದೆ. ಅದು ಕಾರುಣ್ಯ ರುದ್ರದೇವರದ್ದು. ಆ ರೀತಿಯಲ್ಲಿ ದಕ್ಷ ಯಜ್ಞ ಧ್ವಂಸ ಘಟ್ಟವನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಏನು ಗೊತ್ತಾಯಿತು ಅಂದರೆ, ಯಾರ ಜೀವನದಲ್ಲಿ ರುದ್ರದೇವರ ಭಾಗವಿಲ್ಲ, ರುದ್ರದೇವರಿಗೆ ಸ್ಥಾನವಿಲ್ಲ, ರುದ್ರದೇವರಿಗೆ ನಮಸ್ಕಾರ ಮಾಡಲ್ಲ, ಅಂಥವರ ಜೀವನ ಯಜ್ಞ ಧ್ವಂಸ. ಧ್ವಂಸ ಅಂದರು. ಅದಕ್ಕೆ ಆಚಾರ ಪಟ್ಟ ಹೇಳ್ತಾರೆ, ವೈಷ್ಣವಾನಾಂ ಯಥಾ ಶಂಭುಹು ಅಂತ. ರುದ್ರದೇವರು ನಮ್ಮ ಗುರುಗಳವರು, ರುದ್ರದೇವರನ್ನು ದ್ವೇಷ ಮಾಡುವ ಯಾರು ಇದ್ದಾರಾ? ಇದ್ದಾರೆ, ಅವರು ವೈಷ್ಣವರೇ, ಶ್ರೀ ವೈಷ್ಣವರು ಅಂತ ಕರೀತಾರೆ ಅವರು. ಅವರಿಗೆ ರುದ್ರದೇವರು ಅಂದರೆ ಆಗಲ್ಲ. ಅವರು ಹೇಳುತ್ತಾರೆ, ಕಾಡಲ್ಲಿ ಒಂದು ವೇಳೆ ಒಬ್ಬನಿಗೆ ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇತ್ತು, ಎದುರೀಗ ರುದ್ರದೇವರ ಗುಡಿ ಇತ್ತು. ಅವಾಗ ಕೇಳಿದ, ಗುಡಿ ಒಳಗೆ ಹೋಗ್ಬಿಟ್ರೆ, ಬಚ್ಚಿಟ್ಕೊಂಡ್ರೆ, ಬಾಗಿಲು ಹಾಕ್ಕೊಂಡ್ಬಿಟ್ರೆ ಹುಲಿಯಿಂದ ನಾ ತಪ್ಪಿಸ್ಕೋಬಹುದು ಅಂದರೆ, ಹೇಳ್ತಾರೆ ಹುಲಿ ಬಾಯಿಯಲ್ಲಾದರೂ ಬೀಳು, ರುದ್ರದೇವರು ದರ್ಶನ ಮಾಡಬೇಡ ಅಂತಾರು. ಅಷ್ಟು ದ್ವೇಷ. ಅಷ್ಟೇ ಅಲ್ಲದೆ ಅವರು ದೇವರ ಪೂಜೆಗೆ ಪಾತ್ರೆ ಇಡ್ತಾರೆ, ಪಂಚಪಾತ್ರ ಅಂತ ಇಡ್ತಾರೆ. ನೋಡಿದ್ದೀರಾ, ಕಲಶ ಬಳಸಲ್ಲ ಅವರು, ಕೊಳಗತ್ತರ ಪಾತ್ರೆಗಳಿಟ್ಟಿರ್ತಾರೆ. ಯಾಕೆ ಅಂದರೆ, ಕಂಠ ಇದ್ದರೆ ಕಲಶಕ್ಕೆ ಕಂಠ ಇರುತ್ತೆ, ಕಂಠೇ ರುದ್ರ ಸಮಾಶ್ರಿತ, ಆ ಕಂಠದಲ್ಲಿ ರುದ್ರ ಬಂದು ಕೂತು ಬಿಡ್ತಾನೆ ಅಂತ ಕಲಶ ಬಳಸಲ್ಲ ಅವರು, ಅದಕ್ಕೆಲ್ಲ ಕೊಳಗಗಳಿಟ್ಟಿರ್ತಾರೆ. ಅಷ್ಟೂ ದ್ವೇಷ. ಗಣಪತಿ ಪೂಜಾ ಜೀವನದಲ್ಲಿ ಮಾಡಲ್ಲ, ಪಾರ್ವತೀದೇವಿ ನಮಸ್ಕಾರ ಇಲ್ಲ, ರುದ್ರದೇವರಿಗೂ ನಮಸ್ಕಾರವಿಲ್ಲ. ತಮಿಳ್ನಾಡಲ್ಲಿ ಒಂದು ಗುಡಿ ಇದೆ, ದೇವರ ಗುಡಿ ರುದ್ರದೇವರ ಗುಡಿ, ಎದುರಿ 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 ಎದುರಿರುತ್ತೆ. ಅದರಲ್ಲಿ ಅವರು ಎಷ್ಟು ದೀಕ್ಷಾ ಅಂದರೆ, ದೇವರಿಂದ ಹೀಗೆ ಬರೋ ಕಾಲಕ್ಕೆ ಗೊಂಬೆ ಥರ ಹಿಂದೆ ಹಿಂದೆ ನಡ್ಕೊಂಡು 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 ಬಿಡ್ತಾರೆ, ಅಂದರೆ ದೇವರಿಗೆ ಬೆನ್ನು ತೋರಬಾರದು ಅಂತ. ಹೊರಕ್ಕೆ ಬಂದ ಮೇಲೆ ಹೀಗೆ ತಿರುಗಿದ್ರೆ ರುದ್ರದೇವರು ಕಾಣಿಸ್ತಾರೆ, ಅದಕ್ಕೆ ಹೀಗೆ ಬಂದವರು ಹೀಗೇ ಸರ್ಕೊಂಡು ಹೋಗ್ಬಿಡ್ತಾರೆ. ಜೀವನದಲ್ಲಿ ಎದುರಿಗೆ ರುದ್ರದೇವರಿದ್ರು ದೇವರನ್ನ ರುದ್ರದೇವರು ನೋಡ್ತಾನೆ ಇದ್ದಾರೆ, ಇವರು ಮಾತ್ರ ರುದ್ರದೇವರು ನೋಡಲ್ಲ. ಇಷ್ಟು ದೀಕ್ಷಾ ಅವರಿಗೆ, ಆ ದೀಕ್ಷಾ ಬೇಡ, ಇದ್ರೆ ಯಜ್ಞ ಧ್ವಂಸ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ವಿಶೇಷವಾದ ರುದ್ರದೇವರ ಚರಿತ್ರೆಯನ್ನು ತಿಳಿಸಿಕೊಟ್ಟು ನಂತರ ಉತ್ತಾನಪಾದರಾಜನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಉತ್ತಾನಪಾದರಾಜನಿಗೆ ಇಬ್ಬರು ಹೆಂಡತಿಯರು, ಸುರುಚಿ ಸುನೀತಿ ಅಂತ. ರುಚಿ ಅಂದರೆ ಋತ್ ಅಂದರೆ ಕಾಂತಿ, ಶರೀರದ ಕಾಂತಿ ಲಾವಣ್ಯ ಇರುವವಳು ಸುರುಚಿ, ಒಳ್ಳೆ ಉತ್ತಮ ಬುದ್ಧಿ ಇರತಕ್ಕಂಥವಳು ಸುನೀತಿ. ಆ ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಉತ್ತಮ ತಂದೆಯ ತೊಡೆಯ ಮೇಲೆ ಆಡ್ತಾ. ಅವಾಗ ಧ್ರುವರಾಜ ಬಂದ, ನಾನು ಏರ್ತೇನೆ ಅಂತ ಹೋದಾಗ ಸುರುಚಿ ಹೇಳ್ತಾಳೆ ಏನು ಅಂತ, ನೀನು ದೌರ್ಭಾಗ್ಯವಂತ, ಸುನೀತಿಯ ಮಗನಾಗಿ ಹುಟ್ಟಿದ್ದೀಯ, ನೀನು ಹೋಗಿ ದೇವರ ಕುರಿತು ಆರಾಧಯ ಅಧೋಕ್ಷಜ ಪಾದ ಪದ್ಮಂ, ಶ್ರೀಹರಿಯ ಪಾದವನ್ನು ಆರಾಧನೆ ಮಾಡಿ, ಇನ್ನ ಯಾವುದಕ್ಕೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಆವಾಗ ಈ ಅಪ್ಪನ ತೊಡೆಯೇರಬಹುದು. ಸರಿ, ಸಿಟ್ಟು ಬಂತು, ಅಳತಾ ತಾಯಿ ಹತ್ರ ಹೋಗ್ತಾ ಇದ್ದಾನೆ. ತಾಯಿ ಹೇಳ್ತಾಳೆ, ತುಂಬ ಇದೆ ಭಾಗವತದಲ್ಲಿ, ಹೇಳ್ತಾಳೆ, ಅಮ್ಮ ನೀನು ದೌರ್ಭಾಗ್ಯವಂತಳು ಅಂತ ಬೈದಿದ್ದಾಳೆ. ಅವಾಗೇನು ಹೇಳಬೇಕು, ಹೌದು ನಾನು ದೌರ್ಭಾಗ್ಯವಂತಳೇ, ಯಾಕೆ ಈ ಜನ್ಮದಲ್ಲಿ ಈ ಗಂಡನ ಅನುಗ್ರಹ ಪಡೆದಿಲ್ಲ, ಅದರಿಂದ ದೌರ್ಭಾಗ್ಯವಂತಳೆ. ನಿಮ್ಮಪ್ಪ ಎಂಥವ ಗೊತ್ತಾ, ನನ್ನನ್ನು ಹೆಂಡತಿ ಅಂತ ಹೇಳಿಕೊಳ್ಳಿಕ್ಕೂ ನಾಚಿಕೆ ಪಡ್ತಾನೆ. ಇದೆಲ್ಲ ಭಾಗವತದಲ್ಲಿ ಬರುತ್ತೆ. ಕೊನೆಗೆ ಮಗುವಾದ ನಿನಗೆ ನನ್ನ ಹಾಲು ಬಿಟ್ಟರೆ ಅಪ್ಪನಾಗಿ ಒಂದು ವಸ್ತು, ಆಟದ ವಸ್ತು ನಿನಗೆ ಕೊಟ್ಟಿಲ್ಲವ, ಅಂಥ ತಂದೆಗೋಸ್ಕರ ಯಾಕೆ ಅಳತೀಯ? ಆದಮೇಲೆ ಹೇಳ್ತಾಳೆ, ಅಲ್ಲ ಮಲತಾಯಿ ಹೀಗೆ ಬೈದಲ್ಲ, ಆಕೆ ಬೈದರೂ ನೀನು ಆಕೆಗೆ ಕೆಟ್ಟದ್ದನ್ನು ಬಯಸಬೇಡ. ಇಂಥ ಮಾತು ಯಾಕೆ ಬಯಸಬಾರದು ಅಂದರೆ, ಆಕೆ ಬೈದದ್ದು ಆಕೆಗೆ ಬಡ್ಕೊಳ್ಳುತ್ತೆ, ನೀನಾಕೆಗೆ ಕೆಟ್ಟದ್ದನ್ನು ಬಯಸಿದರೆ ಆ ಕೆಡುಕು ನಿನಗಾಗುತ್ತೆ. ಆದ್ದರಿಂದ ನಿನಗೆ ಕೆಟ್ಟದ್ದನ್ನು ಬಯಸಿದವರಿಗೂ ನೀನು ಕೆಡುಕನ್ನು ಬಯಸಬೇಡ. ಅಷ್ಟೇ ಅಲ್ಲ, ಯಾರ ಮಾತಿನಲ್ಲೂ ಕೆಟ್ಟ ಭಾಗವನ್ನು ತೆಗೆದು ಒಳ್ಳೆ ಭಾಗ ಇದ್ದರೆ ತಗೊಂಬಿಡು, ಯಾಕೆ ಭಗವಂತನೇ ಅವರ ಬಾಯಿಯಿಂದ ಉಪದೇಶ ಕೊಟ್ಟ ಅಂತ ತಿಳಿ. ಏನು ತಿಳ್ಕೊಳ್ಳಿವಾಗ ಹೇಳಿದ್ದಲ್ಲ, ಆರಾಧಯ ಅಧೋಕ್ಷಯ ಪಾದ ಪದ್ಮಂ, ಭಗವಂತನ ಆರಾಧನೆ ಮಾಡು ಅಂತ ಹೇಳಿದ್ದು. ಆ ಭಾಗ ತಗೋ, ಮಿಕ್ಕದ್ ಬಿಟ್ಬಿಡು, ಆಕೆ ಹೊಟ್ಟೆಯಲ್ಲಿ ಹುಟ್ಟೋದು ಬಿಟ್ಬಿಡು, ಮತ್ತೇನು ಮಾಡಲಿ, ಹೋಗು ದೇವರ ಆರಾಧನೆ ಮಾಡು, ಒಳ್ಳೆ ಸ್ಥಾನ ಪಡಿ. ಈ ಅಪ್ಪನ ತೊಡೆ ಇವತ್ತಿಲ್ಲ ನಾಳೆ ಹೋಗಿಬಿಡುತ್ತೆ, ನಿನಗೆ ಅಚ್ಚಳಿಯದ ಸ್ಥಾನಕ್ಕಾಗಿ ಮಾಡು ಅಂದರು. ಮನೆಗಳಲ್ಲಿ ನೋಡ್ತಾ ಇರ್ತೇವೆ, 5 ಗಂಟೆಗೆ ಮಗ ಬರಬೇಕು ಕಾನ್ವೆಂಟಿಂದ, ಯಾವುದು ಆಟೋನೋ ಗಾಡಿನೋ ಬಸ್ಸೋ ಇರುತ್ತೆ, 5 ಆಗ್ಲಿಕ್ಕೆ ಮೊದಲೇ ನೋಡ್ತಿರ್ತಾರೆ ಹೊರಗೆ ಹೋಗಿ, ನಾ ಮಗ ಬರಲಿಲ್ಲ ಮಗ ಬರಲಿಲ್ಲ, 5 ಆಯಿತು ಬರಲಿಲ್ಲ, 5 ಕಾಲ ಆಯಿತು ಬರಲಿಲ್ಲ, 5:30 ಆಯಿತು ಬರಲಿಲ್ಲ, ಟೆನ್ಷನ್ ಶುರು ಆಗುತ್ತೋ ಇಲ್ಲೋ. ಕೊನೆಗೆ ಆ ಡ್ರೈವರ್ಗೆ ಫೋನ್ ಮಾಡಿದರೆ ಅವನ ವ್ಯಾಪ್ತಿ ಪ್ರದೇಶದಲ್ಲಿ ಇಲ್ಲ ಅಂತ ಬರುತ್ತೆ. ಹೌದಾ, ಸ್ಕೂಲ್ಗೆ ಫೋನ್ ಮಾಡಿದ್ರೆ ಲಿಫ್ಟ್ ಮಾಡಲ್ಲ, ಒದ್ದೆ ಟೆನ್ಷನ್. ಅಂಥ ಕಾಲಕ್ಕೆ ಒಬ್ಬ ಮಗನನ್ನು ಕಾಡಿಗೆ ಕಳಿಸಿದರೆ, ಕಾಡಲ್ಲಿ ಹುಲಿ ಕಚ್ಕೊಂಡು ಹೋದರೂ ಗೋವಿಂದ, ಏನು ತಿಂದರೂ ಕೇಳೋ ನಾಥರಿಲ್ಲ, ಅವನಿಗೆ ಅನ್ನ ಕೊಡೋರಿಲ್ಲ, ಎಷ್ಟು ಕೂಸು, 5-6 ವರ್ಷದ ಕೂಸನ್ನು ಕಾಡಿಗೆ ಹೋಗುವಂತ ಕಳಿಸಿದ್ದಲ್ಲ, ಅದೆಷ್ಟು ಕಟಕ ಮನಸ್ಸು ಅಂದರೆ ಕಟಕಲ್ಲ, ಒಳ್ಳೆ ತತ್ವಜ್ಞಾನ ತುಂಬಿದ ಮನಸ್ಸು. ನನ್ನ ಸ್ವಾಮಿ ರಕ್ಷಣೆ ಮಾಡುತ್ತಾನೆ ನನ್ನ ಮಗನನ್ನ ಎಂಬ ಧೈರ್ಯ. ಅದಕ್ಕಾಗಿ ಹೇಳುತ್ತಾರೆ, ಧ್ರುವರಾಜನಿಗೆ ನಕ್ಷತ್ರ, ಧ್ರುವ ನಕ್ಷತ್ರ ಧ್ರುವಮಂಡಲ ಕೊಟ್ಟದ್ದಲ್ಲ, ಅಂಥ ಧ್ರುವನನ್ನು ಲೋಕಕ್ಕೆ ಕೊಟ್ಟದ್ದಕ್ಕೆ ಆಕೆಗೂ ಒಂದು ನಕ್ಷತ್ರ ಸ್ಥಾನ ಕೊಡ್ತಾರೆ. ಅದನ್ನು ಶುಕ್ರಾಚಾರ್ಯರು ಹರಿವಂಶದಲ್ಲಿ ಬರುತ್ತೆ, ಶುಕ್ರಾಚಾರ್ಯ ಹೇಳ್ತಾರೆ, ಧ್ರುವನನ್ನು ಕೊಟ್ಟದ್ದಕ್ಕೆ ಸ್ವಾಮಿ ಆಕೆ ಮೇಲೆ ಅನುಗ್ರಹ ಮಾಡಿದ, ಅಂಥ ಆಕೆ ಕಳಿಸಿಕೊಟ್ರೆ ಚಿಕ್ಕ ಮಗು ಆ ದೊಡ್ಡ ಕಾಡಿನಲ್ಲಿ ನಡ್ಕೊಂಡು ಬರ್ತಾ, ಕಲ್ಲು ಮುಳ್ಳು ಎಲ್ಲ ಇದೆ, ಬರೀ ಗಾಲಲ್ಲಿ ಚಿಕ್ಕ ಮಗು ಬರ್ತಾ ಇದೆ. ಬರ್ತಾ ಇದ್ರೆ ಹೇಳ್ತಾರೆ, ನಾವು ಭಗವಂತನಿಗಾಗಿ ಹೊರಟರೆ ಭಗವಂತನ ದೂತರು ನಮಗಾಗಿ ಹೊರಟು ಬರ್ತಾರೆ. ಆ ದೂತರಲ್ಲಿ ಪ್ರಥಮ ಸ್ಥಾನ ಯಾವುದು ಅಂದರೆ ನಾರದರ. ನಾರದರು ಬರ್ತಾ ಇದ್ದಾರೆ, ಹೇಳ್ತಾರೆ, ಹೇ ಮಗು ಎಲ್ಲಿಗೆ ಹೋಗ್ತಾ ಇದೆಯಾ? ಅವರಂದು ಅವ ಹೇಳ್ತಾ, ದುರಾಜರು ಮಲತಾಯಿ ಮಾತಿನಿಂದ ನೋವಾಗಿದೆ, ಅದಕ್ಕೆ ನಾನು ಹೋಗ್ತಾ ಇದ್ದೇನೆ. ಅವಾಗಂದರು, ಚಿಕ್ಕ ಹುಡುಗರಿಗೆ ಮಾನಾಪಮಾನಗಳಿಲ್ಲಯ್ಯ, ಬೈತಾನೇ ಇರ್ತಾರೆ, ಅದಕ್ಕೆ ಅಪಮಾನ ಅಂದ್ಕೊಂಡ್ರೆ ಹೇಗೆ? ಅಷ್ಟೇ ಅಲ್ಲ, ಯಾರು ಬೈದರೂ ಅವರೆಲ್ಲ ಅಸ್ವತಂತ್ರರು, ಅವರು ಗೊಂಬೆಗಳು ಅಂತ ತಿಳ್ಕೊಳ್ಳಯ್ಯ, ನಿನ್ನ ಕರ್ಮಾನುಸಾರ ಬೈತಾ ಇದ್ದಾರೆ, ಭಗವಂತ ಮಾಡಿಸ್ತಾ ಇದ್ದಾರೆ ಅಂತ ಹೇಳಕ್ಕೋ, ಸಿಟ್ಟು ಬರಲ್ಲ ಅಂದರು. ಅವಾಗ ಪ್ರಭುರಾಜ ಹೇಳ್ತಾರೆ, ಸತ್ಯ ಸ್ವಾಮಿ, ನೀವು ಹೇಳಿದ ತತ್ವಜ್ಞಾನವೆಲ್ಲ ಸರಿಯಾಗಿದೆ, ನನ್ನ ತಲೆಗೆ ಏರ್ತಾ ಇಲ್ಲ, ಯಾಕೆ ಸಿಟ್ಟು ತುಂಬಿದೆ ನನಗೆ. ಅವಾಗ ನಾರದರು ದೇವರಿಗೆ ನಮಸ್ಕಾರ ಮಾಡುತ್ತಾರೆ, ಸ್ವಾಮಿ ಆಯಾ ಜಾತಿಗೆ ತಕ್ಕಂತೆ ಅವರವರ ಬುದ್ಧಿಯನ್ನು ಹೇಗೆ ಪ್ರೇರಣೆ ಮಾಡುತ್ತೀಯ, ಇದೇ ಹುಡುಗನನ್ನು ಬ್ರಾಹ್ಮಣನನ್ನಾಗಿ ಹುಟ್ಟಿಸಿದರೆ ಕ್ಷಣದಲ್ಲಿ ಸಿಟ್ಟು ತೆಗೆದುಬಿಟ್ಟು ಮತ್ತೊಂದು ಮಾಮೂಲಾಗುವಂತೆ ಮಾಡುತ್ತಾ ಇದೆ. ಬ್ರಾಹ್ಮಣರಿಗೆ ಸಿಟ್ಟು ಕ್ಷಣಿಕ, ತುಂಬ ಉರಿಯುತ್ತೆ, ತಣ್ಣಗಾಗುತ್ತೆ. ಕ್ಷತ್ರಿಯರಿಗೆ ಹಾಗಲ್ಲ, ಸದಾ ದೀರ್ಘ ಕೋಪಿಗಳವರು. ಅದಕ್ಕಂದ್ರು, ಈ ಹುಡುಗನನ್ನು ಇಷ್ಟು ದ್ವೇಷ ಬರುವಂತೆ ಮಾಡಿದ್ದೀಯಾ, ಇದನ್ನು ಗುಣಚಿಂತನ ಅಂದರು. ಭಗವಂತ ಹೇಗೆ ಮಾಡ್ತಾ ಇದ್ದೀಯೋ, ಅದನ್ನು ನಾವು ಬೆಳೆಸ್ಕೋಬೇಕಂತೆ. ಯಾರಾದರೂ ಒಳ್ಳೆ ಹಾಡುಗಾರಿಕೆದವರಿದ್ದರು, ಹಾಡು ಹೇಳ್ತಾ ಇದ್ದಾರೆ. ನೋಡಿದ ಕೂಡಲೇ ಇವರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ ಅಂತ ಹಾಗೆ ನೋಡೋದು ಬೇಡ. ನನ್ನ ಸ್ವಾಮಿ ಅದರಲ್ಲಿ ನಿಂತು ಎಷ್ಟು ಚೆನ್ನಾಗಿ ಹಾಡಿಸ್ತಾ ಇದ್ದಾನೆ, ಆ ನೋಟ ಬಂದರೆ ಸಾರ್ಥಕ. ಹೌದಾ? ಯಾರ್ಯಾರು ಅಷ್ಟೇ, ಎಲ್ಲೆಲ್ಲಿ ನಮಗೆ ಒಳ್ಳೆ ವಿಭೂತಿ ಇದೆ, ಒಳ್ಳೆಯ ಶಕ್ತಿ ಇದೆ, ಅಲ್ಲಿ ಭಗವಂತನ ವಿಭೂತಿಯನ್ನು ನೋಡಬೇಕು ಅಂತ ಹೇಳ್ತಾರೆ. ಭಗವಂತನ ವಿಭೂತಿಯನ್ನು ನೋಡಬೇಕು. ನಮ್ಮವರೇ ಇದ್ದಾರೆ, ಬ್ರಾಹ್ಮಣರು ಬೆಂಗಳೂರಲ್ಲಿ ಇದ್ದಾರೆ. ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಬಂದ ಬ್ರಾಹ್ಮಣರಿಗೆ ಒಂದು ಪೈಸಾ ತಗೊಳ್ಳದ ಟ್ರೀಟ್ಮೆಂಟ್ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಅವರ ಫೀಸ್ 30,000-40,000 ಇರುತ್ತೆ. ಒಂದು ಪೈಸಾ ತಗೊಳ್ಳದೆ ಬ್ರಾಹ್ಮಣರಿಗೆ ನನಗೇನು ಕೊಡಬೇಡಿ ಅಂಥೇಳಿ ಅನಸ್ತೀಶಿಯಾ ಕೊಟ್ಟ ಡಾಕ್ಟರಿಗೂ ಕೂಡ ಏ ನಮ್ಮವರು ಇವರು ತಗೋಬೇಡ ಅಂದರೆ ಅವರೂ ಒಂದು ಪೈಸಾ ತಗೊಳ್ಳದೆ ಹೋಗ್ಬಿಡ್ತಾರೆ. ಅಂತಹ ಬ್ರಾಹ್ಮಣರು ಇದ್ದಾರೆ. ಅದು ವಿಭೂತಿ. ವಿಭೂತಿ ಅಂದರು ಭಗವಂತನ ಸನ್ನಿಧಾನ ಆಗಿರುತ್ತೆ. ಹೌದು, ನಾ ಇದ್ದವನ್ನೇ ಹೇಳ್ತಾ ಇದ್ದೇನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಬೆಂಗಳೂರಿಂದ ಹೈದರಾಬಾದ್ ಬರ್ತಾ ಇದ್ದೀನಿ ಅದಕ್ಕೆ. ಇಲ್ಲ ಇಲ್ಲ, ಬ್ರಾಹ್ಮಣರು ತುಂಬಾ ಸೇವಾ ಮಾಡ್ತೀನಿ ಅಂತ ನನ್ನವರೆಗೂ ಬಂತು. ಹೈದರಾಬಾದಿನ ವಾರ್ತೆ ಬೆಂಗಳೂರವರೆಗೂ ಬಂತು. ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು, ನಮ್ಮ ಸಂತೋಷ ಆಯ್ತು. ಅಲ್ಲ, ನಿಮಗೆ ಸಹಜ ಧೀರೇಂದ್ರ ತೀರ್ಥರು ವಂಶಸ್ಥರು ಅಲ್ಲವೇ? ಬಹಳ ಒಳ್ಳೆಯದು. ಆ ರೀತಿಯಾಗಿ ಎಲ್ಲಿ ವಿಭೂತಿ ಒಳ್ಳೆ ಶಕ್ತಿ ಕಾಣಿಸುತ್ತೆ ಅಲ್ಲಿ ಭಗವಂತನ ನೋಡಬೇಕು. ಆ ರೀತಿಯಲ್ಲಿ ನಾರದರು ಅಲ್ಲಿ ಭಗವಂತನ ನೋಡಿ ಸ್ತೋತ್ರ ಮಾಡುತ್ತಾರೆ. ತದನಂತರ ಮಗು ಹೇಳ್ತಾರೆ, ಸರಿ, ಆದರೆ ಈ ಕಾಡಿನಲ್ಲಿ ಕಲ್ಲು ಮುಳ್ಳು ಎಲ್ಲ ಚುಚ್ಚುತ್ತಯ್ಯ, ನಿನಗೆ ಹುಟ್ಟಿದಾಗ್ಲಿಂದ ರಾಜನ ಮಗ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿಸಿ ಇದ್ದ ಕಡೆ ಎಲ್ಲ ಕೊಡೋದು ಅಭ್ಯಾಸ ಆಗಿದೆ. ಇಲ್ಲಿ ನನಗೆ ನೀನೇ ಆಹಾರ ಹುಡುಕೊಂಡು ಹೋಗಬೇಕು, ಸಿಕ್ಕರೆ ತಿನ್ನಬೇಕು, ಇಲ್ಲದಿರಲಿಲ್ಲ ಉಪವಾಸ ಬಿದ್ದಿರಬೇಕು, ಹುಲಿ ಕರಡಿ ಎಲ್ಲ ಇರುತ್ತೆ. ಅದಕ್ಕಂದರೂ ಇದಕ್ಕೆಲ್ಲದಕ್ಕೆ ಈ ನೋವಿಗಿಂತ ಜಾಸ್ತಿ ನನ್ನ ಮಲತಾಯಿಯ ಮಾತಿನ ನೋವು ಜಾಸ್ತಿ ಆಗಿದೆ. ರಕ್ಕ ಅವರೊಂದು ಸರಿ ಆದ ಮೇಲೆ ಹೇಳುತ್ತಾರೆ ಧ್ರುವರಾಜ ಒಂದು ಮಾತು, ಇಷ್ಟೆಲ್ಲ ನನಗೆ ಹೇಳುತ್ತಾ ಇರುವಂಥ ನಿಮ್ಮನ್ನು ನೋಡಿದರೆ, ನಿಮ್ಮ ಕೈಯಲ್ಲಿ ವೀಣೆಯನ್ನು ನೋಡಿದರೆ ನಾರದರು ಅಂತ ನನಗೆ ಅನ್ನಿಸ್ತಾ ಇದೆ. ಹೌದಾ ಅಂತಾರೆ. ಅವಾಗ ಆಶ್ಚರ್ಯ ಪಡ್ತಾರೆ, ಹೌದಾ, ಯಾರು ಹೇಳಿದ್ರು? ನಮ್ಮಮ್ಮ ಹೇಳಿದ್ರು. ಏನು ಹೇಳಿದ್ರು? ಹೇಳ್ತಾರೆ, ಯಾರು ಭಗವಂತನಿಗಾಗಿ ಹುಡುಕೊಂಡು ಹೊರಡುತ್ತಾರೋ ಅವರಿಗೆ ನಾರದರು ಸಹಾಯಕ್ಕೆ ಬರ್ತಾರೆ ಅಂತ ಹೇಳಿದ್ದು ನೀವು ನಾರದರೇ ಆಗಿರಬೇಕು. ಆಶ್ಚರ್ಯ ಪಡ್ತಾರೆ, ನಂತರ ಆಶೀರ್ವಾದ ಮಾಡುತ್ತಾರೆ, ಬಾರಯ್ಯ ನನಗೆ ಹೇಳಿಕೊಡ್ತೇನೆ ಅಂತ ವಾಸುದೇವ ಮಂತ್ರ, ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಕೊಡ್ತಾರೆ ಅವರಿಗೆ. ಉಪದೇಶ ಕೊಟ್ಟು ತುಂಬ ಇದೆ, ತುಂಬ ತತ್ವಜ್ಞಾನದ ಸುರಿಮಣಿ ಭಾಗವತ. ಹೃದಯದಲ್ಲಿ ವಾಸುದೇವನನ್ನು ನಿಲ್ಲಿಸು, ಭಗವಂತನಲ್ಲಿ ಮಂತ್ರ ಪ್ರಯೋಗ ಮಾಡು ಅಂತ ಹೇಳುತ್ತಾರೆ. ಹೃದಯದಲ್ಲೇ ಸ್ವಾಮಿ ಇದ್ದಾನೆ, ಮಂತ್ರ ಮೂರ್ತಿಯಾಗಿದ್ದಾನೆ, ಅವನನ್ನು ಚಿಂತನೆ ಮಾಡು, ನಿನ ಸಿಕ್ಕಂಥ ದ್ರವ್ಯಗಳಿಂದ ಭಗವಂತನ ಪೂಜಾ ಮಾಡು, ನಂತರ ಭಗವಂತನನ್ನೇ ಧ್ಯಾನ ಮಾಡುತ್ತಾ ಇರಯ್ಯ. ನೀನು ಇಲ್ಲಿ ಅಲ್ಲ, ಎಲ್ಲಿ ಹೋಗಬೇಕು ಅಂದರೆ ಮಧುವನಕ್ಕೆ ಹೋಗು. ಮಧುವನಕ್ಕೆ ಹೋಗು ಅಂದಾಗ ಮಧುವನ ಯಮುನಾ ತಟದಲ್ಲಿ ಇದೆ. ನಾವು ಹೋಗಿದ್ದು ಯಮುನಾ ಗೋಕುಲ ವೃಂದಾವನ ಮಥುರೆಗೆ ಅಮ್ಮನವರು ಬಂದಿದ್ದರು ವಿಶೇಷವಾಗಿ ನಮಗೆ ಅನುಗ್ರಹ ಮಾಡಲಿಕ್ಕೆ. ಹೌದು, ವಿಶೇಷವಾಗಿ ಅಮ್ಮನವರು ಬಂದಕ್ಕೆ ಬಹಳ ಚೆನ್ನಾಗಿತ್ತು. ಅವ್ರ ಜೊತೆಗೆ ನಾವೆಲ್ಲ ವಿಶೇಷವಾಗಿ ಹೋಗಿದ್ವಿ. ಅಲ್ಲಿ ಮಧುಕೀಲ ಅಂತ ವಿಶೇಷವಾಗಿ, ಧ್ರುವಕೀಲ ಅಂತ, ಮಧುವನ ಅಂತ ಈಗಲೂ ನಾವು ನೋಡಬಹುದು. ಧ್ರುವರಾಜರು ತಪಸ್ಸು ಮಾಡಿದ ಜಾಗವಿದೆ ಅಂತ. ಆದರೆ ಯಮುನಾ ನದಿ ಸರಕೊಂಡು ಹೋಗಿದ್ದಾಳೆ, ಅಲ್ಲಿ ನದಿ ಇಲ್ಲ. ಆ ನದಿಯಲ್ಲಿ ಸ್ನಾನ ಮಾಡಿ ಅವರು ವಿಷಯ, ಆ ಮಧುವನ ಎಂಥದ್ದು ಅಂದರೆ ಈಗಲೂ ದೇವರು ತಿರುಗಾಡುವ ಜಾಗ, ನಿತ್ಯವೂ ಭಗವಂತ ಬಂದು ತಿರುಗಾಡಿದರೆ ದೇವರ ಪಾದ ಮುದ್ರೆ ಬೀಳುವ ಜಾಗ ಅಂದರು. ಪವಿತ್ರವಾದ ಜಾಗ, ಅಲ್ಲಿ ತಪಸ್ಸಿಗೆ ಹೋಗಯ್ಯ ಅಂದಾಗ 3 ಹೊತ್ತು ಸ್ನಾನ ಮಾಡುತ್ತಾ ಇದ್ದಾರೆ, ಭಗವಂತನ ಚಿಂತನೆ ಮಾಡುತ್ತಾ ಇದ್ದಾರೆ. ಊಟಕ್ಕೆ ಯಾವ ಮಠ ಇದೆ? ಯಾರಿದ್ದಾರೆ ಕೊಟ್ಟು ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಫಸ್ಟ್ ಎನ್ಕ್ವೈರಿ ಮಾಡೋದಿದೆ, ಅಲ್ಲಿ ಯಾವ ಮಠ ಇದೆ, ಊಟಕ್ಕೆ ಯಾರು ಹಾಕ್ತಾರೆ, ಏನು ಇಲ್ಲ, ಯಾತ್ರೆಗೆ ಹೋಗಲ್ಲ. ಅದು ಈಗ ಯಾವುದು ತ್ರಿವೇಂದ್ರಂ ಅನಂತ ಶಯನ, ಯಾರಾದ್ರೂ ಹೋಗ್ತಾರ ನಮ್ಮವರು? ಹೋಗಲ್ಲ. ಯಾಕೆ? ಅವಲಕ್ಕಿನೇ ಅಲ್ಲಿ ಗತಿ. ನಮ್ಮವರು ಒಂದು ಪ್ರಾಣಿ ಇಲ್ಲ, ಒಬ್ಬ ಅದೇ ಇದ್ದಾರೆ ತವುಳವರು, ಅಂದರೆ ತುಳುವಿನ ಬ್ರಾಹ್ಮಣರು ತುಂಬ ಜನ ಇದ್ದಾರೆ, ಆದರೆ ಅವರ ಪರಿಚಯ ನಮ್ಮವರಿಗೆ ಯಾರಿಗೂ ಇಲ್ಲ. ಅಲ್ಲಿ ಒಂದು ಮಠ ಇಲ್ಲ, ಏನೂ ಇಲ್ಲ, ತುತ್ತನ್ನಕ್ಕೆ ಗತಿ ಇಲ್ಲ. ದೇವರ ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ವೈರಾಗ್ಯದಿಂದಲೇ ಹೋಗಬೇಕು, ಒಂದಿಷ್ಟು ಕೋಸಂಬರಿ ಮಾಡ್ಕೋಬೇಕು, ತಿನ್ನಬೇಕು, ಬರಬೇಕಷ್ಟೆ. ಅದಕ್ಕೆ ಊಟಕ್ಕೆ ಹೇಗೆ ಇವರಿಗೆ ಅಂದರೆ ಹೇಳ್ತಾ ಇದ್ದಾರೆ, ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಕಪಿತ್ಥ ಬದರಾಶನ. ಮೊದಲನೇ ತಿಂಗಳು ಮೂರು ದಿನಕ್ಕೊಮ್ಮೆ ಚೂರು ಹಣ್ಣು ತಗೊಂಡಂತೆ, ಬೇಲದ ಹಣ್ಣು, ಅಥವಾ ಮೊದಲು ಬೇಲದ ಹಣ್ಣು ತಗೊಳ್ತಾ ಇದ್ರು ದೊಡ್ಡದು, ನಂತರ ಬೋರೆ ಹಣ್ಣಿಗೆ ಬಂದು ಚೂರು ಬೋರೆ ಹಣ್ಣು, ನಂತರ ಎರಡನೇ ತಿಂಗಳಲ್ಲಿ ಆರು ದಿನಕ್ಕೊಮ್ಮೆ ವಿಶೇಷವಾಗಿ ಉದುರಿ ಬಿದ್ದ ಎಲೆಗಳನ್ನು ತಿಂತಾ ಇದ್ರು. ಬೇಕಾದ್ರೆ ಚಾತುರ್ಮಾಸ್ಯಕ್ಕೆ ಪ್ರಯತ್ನ ಮಾಡಬಹುದು, ದೋರಾದರೂ ಮಾಡಿದ ವ್ರತ ನಾವು ಮಾಡಬಹುದು. ನಂತರ ನಾಲ್ಕು ತಿಂಗಳಿಗೆ ನಾಲ್ಕು ಸರಿ ಹೋಗುತ್ತೆ. ಮೂರನೇ ತಿಂಗಳಲ್ಲಿ ಒಂಬತ್ತು ದಿನಕ್ಕೊಮ್ಮೆ ನೀರು ಕುಡಿದ್ರು, ಒಂಬತ್ತು ದಿನಕ್ಕೊಮ್ಮೆ ನೀರು ಕುಡಿದ್ರು. ನಾಲ್ಕನೇ ತಿಂಗಳಲ್ಲಿ ಹನ್ನೆರಡು ದಿನಕ್ಕೊಮ್ಮೆ ಗಾಳಿ ತಗೊಂಡ್ರಂತೆ, ಉಸಿರು ಕಟ್ಟಿ ಇಡಬೇಕು, ಹನ್ನೆರಡು ದಿನ ಗಾಳಿ ಕೂಡ ತಗೋಬಾರ್ದು, ಹನ್ನೆರಡು ದಿನಕ್ಕೊಮ್ಮೆ ಗಾಳಿ ತಗೊಂತಾ ಇದ್ರಂತೆ. ಸಾಧ್ಯವೇ ಇಲ್ಲ ನಮಗೆ, ಟಕಲ್ಲ. ಐದಾರು ವರ್ಷದ ಹುಡುಗ ಮಾಡಿದ್ದಾರೆ ಅಂದರೆ ಆ ಹಿಂದಿನ ಜನ್ಮಗಳಲ್ಲಿ ಎಂಥ ಸಾಧನೆ ಮಾಡಿದ್ರೆ ಅವರಿಗೆ ಎಟಕುತ್ತೆ. ನಾವು ಈಗ ಶುರು ಮಾಡ್ತಾ ಇದ್ದೀವಿ ಓಂಕಾರ, ಅವರು ಎಷ್ಟೋ ಜನ್ಮಗಳಿಂದ ಬಂದಂಥ ಮಹಾನುಭಾವರವರು. ಅದಕ್ಕೆ ವಿಶೇಷವಾಗಿ ಈ ತಪಸ್ಸನ್ನು ಮಾಡುತ್ತಾ ಕೊನೆಗೆ ಗಾಳಿಯನ್ನು ಬಿಟ್ಟರು ತಗೊಳ್ಳೋದು. ಅತಿಷ್ಠತಿ ಏಕಪಾದೇನ, ಒಂದೇ ಕಾಲಿನ ಮೇಲೆ ನಿಂತರು. ಚಿಕ್ಕ ಹುಡುಗ, ಆತ ನಿಂತಿದ್ರೆ ಭೂಮಿ ಕಂಪಿಸಿ ಹೋಗ್ತಾ ಇದೆ ತಪಸ್ಸಿಗೆ, ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ ಆತನ ಮೇಲೆ. ನಾನಾ ಮೃಗ ಮೊದಲಾದ ರೂಪದಿಂದ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರಂತೆ. ಏನು ಮಾಡಲಿಕ್ಕಾಗಿಲ್ಲ ಅಂದರು. ಅದಕ್ಕೆ ಆಚಾರ್ಯ ಬರೀತಾರೆ, ಹಾಗಾದರೆ ಧ್ರುವರಾಜರು ದೊಡ್ಡವರಾದ್ರ ದೇವತೆಗಳಿಗಿಂತ? ಹಾಗೆ ತಿಳ್ಕೋಬೇಡಿ, ಧ್ರುವರಾಜರಿಗೆ ಒಳಗೆ ಮನಸ್ಸಲ್ಲಿದ್ದು ಇಂಥ ತಪಸ್ಸನ್ನು ಮಾಡುವ ಶಕ್ತಿ ಕೊಟ್ಟದೇ ದೇವತೆಗಳಯ್ಯ. ಆದ್ದರಿಂದ ಹೊರಗೆ ನಿಂತು ಪರೀಕ್ಷೆ ಮಾಡಿದಂತೆ ಮಾಡಿದರು. ಪರೀಕ್ಷೆ ಇಟ್ಟವರವರೇ ಪಾಸ್ ಮಾಡಿಸಿದ್ದು ಅವರೇ ಒಳಗಿದ್ದುಕೊಂಡು. ಆದ್ದರಿಂದ ದೇವತೆಗಳ ಅನುಗ್ರಹ ಮಾಡಿ ಅವರೇ ಈ ಮಗುವಿಗೆ ಬೇಗ ಸ್ಯಾಂಕ್ಷನ್ ಆಗಬೇಕು ವರ ಅಂಥೇಳಿ ಎಲ್ಲರ ಉಸಿರು ಕಟ್ಟುವಂತೆ ಮಾಡಿದ್ದಾರೆ. ಮಾಡಿ ದೇವರ ಹತ್ರ ಹೇಳ್ತಾ ಇದ್ದಾರೆ, ಸ್ವಾಮಿ ಎಲ್ಲರ ಉಸಿರು ಕಟ್ಟಿ ಹೋಗ್ತಾ ಇದೆ, ಸ್ವಲ್ಪ ಅನುಗ್ರಹ ಮಾಡಯ್ಯ. ಅದಕ್ಕೆ ದೇವರಿಗೆ ಹೇಳ್ತಾರೆ, ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ, ನಮಗಾಗಿ ದೊಡ್ಡವರು ಪ್ರಾರ್ಥನೆ ಮಾಡಿದರೆ ಬೇಗ ಅನುಗ್ರಹ ಮಾಡುತ್ತಾನೆ. ಅದಕ್ಕೆ ಇಲ್ಲಿವರು ದೊಡ್ಡವರು ನಮಗಾಗಿ ಪ್ರಾರ್ಥನೆ ಮಾಡಿದರೆ ದೇವರು ಪೂರ್ಣ ಅನುಗ್ರಹ ಮಾಡುತ್ತಾನೆ. ಆ ರೀತಿಯಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ಬರ್ತಾ ಇದ್ದಾನೆ, ಗರುಡ ವಾಹನನಾಗಿ ಬಂದ, ಎದುರಿಗೆ ನಿಲ್ಲುತ್ತಾ ಇದ್ದಾರೆ. ನಿಂತರೂ ನೋಡುವ ಹಂತದಲ್ಲಿ ಇಲ್ಲ, ಒಳಗೆ ದೇವರ ರೂಪವನ್ನು ಚಿಂತನೆ ಮಾಡುತ್ತಾ ಇದ್ದಾನೆ, ಕಣ್ಣು ಮುಚ್ಚಿಕೊಂಡೇ ಇದ್ದಾನೆ. ಅವಾಗ ದೇವರು ನೋಡಿದರು, ಒಳಗಿರೋ ರೂಪ ತೆಗೆದುಬಿಟ್ರು. ತೆಗೆದುಬಿಟ್ಟ ಕೂಡಲೇ ಕಣ್ಣು ತೆಗೆತಾರೆ, ಯಾಕೆ ಹೀಗಾಯಿತು ಅಂತ. ಎದುರೀಗ ಅದೇ ರೂಪ, ಆ ದೇವರು ನೋಡ್ತಾರೆ. ನೋಡಿದ ಕೂಡಲೇ ಈ ಚಿಕ್ಕ ಮಕ್ಕಳಿಗೆ ತಮಗೆ ಬೇಕಾದವರು ನೋಡಿದ ಕೂಡಲೇ ಹೋಗಿ ಅವ್ರನ್ನ ಅಪ್ಪಿಕೊಳ್ಬೇಕು, ಮುತ್ತು ಕೊಡಬೇಕು ಅಂತಿರುತ್ತೆ. ಅದಕ್ಕೆ ಚುಂಬನ್ನಿವ ಅಶ್ಲೇಷನ್ನಿವ ಅಂದರು. ಆ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ದೇವರನ್ನು ಹತ್ಕೋಬೇಕು ಅಂತ ಕೈ ಕಾಲು ಕದಲುತ್ತಾ ಇಲ್ಲ, ಈ ಹಾಗೇ ನೋಡ್ತಾ ಇದ್ದಾರೆ. ಅವಾಗ ತಮ್ಮ ಕೈಯಲ್ಲಿರುವಂಥ ಶಂಖದಿಂದ ಕಪೋಲ ಸ್ಪರ್ಶ ಭಗವಂತ ಮಾಡಿದ. ಬ್ರಹ್ಮಮ ಏನ ಕಂಬುನ ಸ್ಪರ್ಶ ಪಾಣಿನ, ಭಗವಂತ ಸ್ಪರ್ಶ ಮಾಡಿದ ಕೂಡಲೇ ಒಳ್ಳೆ ಮಾತು ಹೊರಗೆ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿದ. ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಳ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ. ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ, ಸ್ವಾಮಿ ನನ್ನ ದೇಹ, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ಪ್ರಾಣ, ನನ್ನ ವಾಕು ಎಲ್ಲ ನಿನ್ನಿಂದ ಬದುಕಿವೆ, ನಿನ್ನಿಂದ ಸಂಜೀವಿತವಾಗಿದೆ. ನೀನಿಲ್ಲದಿದ್ದರೆ ಇದ್ರೂ ಇಲ್ಲದಂತೆ ಆಗಿಬಿಡುತ್ತೆ. ಹರಿಯೇ, ನಿನ್ನಿಂದ ನಾನಿದ್ದೇನೆ, ಅನುಗ್ರಹ ಮಾಡು ಅಂತ ದೇವರ ಸ್ತೋತ್ರ ಮಾಡಿದಾಗ ಭಗವಂತ ಹೇಳಿದ, ಒಳ್ಳೆ ಪದವಿ ಬೇಕಲ್ಲ ನಿನಗೆ, ಕೊಡ್ತೇನೆ. ಯಾರಿಗೂ ಸಿಗದಂಥ ಪದವಿ ಧ್ರುವ ಪದವಿ. ಪದವಿಯ ಹೆಸರೇ ಧ್ರುವ. ಧ್ರುವ ಅಂದರೆ ಕನ್ಫರ್ಮ್, ಅದು ಹೋಗೋದೇ ಇಲ್ಲ. ಅಂಥ ಪದವಿ ಕೊಡ್ತೇನೆ ನಿನಗೆ. ಮನ್ವಂತರ ಕಾಲ ಇರುತ್ತೆ, ವಿಶೇಷವಾಗಿ ಕಲ್ಪ ಅಂತವ್ರು ಚೆನ್ನಾಗಿರು. ಸರಿ, ದೇವರ ಅದೃಶ್ಯರಾದರು. ಆದ ಮೇಲೆ ಸ್ವಲ್ಪ ದುಃಖ ಶುರುವಾಯಿತು. ಇಲ್ಲ, ಮೋಕ್ಷ ಕೊಡುವ ದೇವರು ಎದುರಿಗಿದ್ರೆ ಅದು ದೇವರನ್ನು ಬೇಡಲಿಲ್ಲ, ಜುಜುಬಿ ಒಂದು ಪದವಿ ಬೇಡಿ ಬಂದನಲ್ಲ ಎಂಬ ದುಃಖ ಅವರಿಗೆ ಶುರುವಾಯಿತು. ಸರಿ, ಆ ದುಃಖ ಪಡ್ತಾ ಬರ್ತಾ ಇದ್ದಾರೆ. ನಾರದರು ಉತ್ತಾನಪಾದರಾಜರ ಹತ್ರ ಹೋಗ್ತಾ ಇದ್ದಾರೆ. ಉತ್ತಾನಪಾದರಾಜ ದುಃಖ ಪಡ್ತಾ ಇದ್ದಾನೆ, ಅಯ್ಯೋ ನನ್ನ ಮಗನನ್ನು ಕಾಡಿ ಕಳಿಸಿಬಿಟ್ಟೆ, ಎಂಥ ಕ್ರೂರಿ ನಾನು ಅಂತ ಹೇಳಿದಾಗ ಹೇಳುತ್ತಾರೆ, ದುಃಖ ಪಡಬೇಡ, ಮಗ ಬರ್ತಾ ಇದ್ದಾನೆ, ದೇವರನ್ನು ಕಂಡು ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಚತುರಂಗವರ ಸೈನ್ಯದಿಂದ ಎದುರುಗೊಡುತ್ತಾನೆ ಮಗನನ್ನು, ಮಗನನ್ನು ರಾಜನನ್ನಾಗಿ ಮಾಡುತ್ತಾರೆ. ಮಾಡಿದ ಮೇಲೆ ಅಲ್ಲ, ಇನ್ನೂ ಕಥೆ ಇದೆಯಾ ಧ್ರುವರಾಜರದು? ಮುಗೀತಲ್ವಾ ಧ್ರುವರಾಜರ ಕಥೆ? ಮುಗೀತು. ರಾಜನನ್ನಾಗಿ ಮಾಡಿದ ಅಷ್ಟೇ ಅಲ್ಲಮ್ಮ, ನೀವು ಕೇಳಿದ ಭಾಗವತದಲ್ಲಿ ಇಷ್ಟೇನಾ ಕತೆ?